హయగ్రీవం చిదానంద విగ్రహం సదనుగ్రహం దశగ్రీవచ్చుదం శాపాన్ మణిగ్రీవ విమోచనం స్వనామగ్రహణాదేవాన్యస్తగ్రహ విగ్రహం బృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానరసర్ణసే ఉత్తుంగవాక్తరంగాయ మధ్వదుగ్ధాబ్ధయే నమః గురుమఖిల గుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకలసుజనశిష్టం నిత్యనిర్ధూతకష్టం భయముఖపదనిష్టం మాం భజంతు ప్రపన్నాః పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే నీలాకరార్చితానంతలీలా గోపాలపాలితాన్ విద్యాపయోనిధీన్ వందే బ్రహ్మ విద్యా కురుం మమ బ్రహ్మచర్య హరిప్రీతి సువిద్యా వాదశాలినః ఇష్టదాన్ కష్టహద్రోన్నః విద్యామాన్యాన్ మనున్ నమః వాదిరాజ పదద్వంద్వ వారిజాసక్తమానసాన్ విశ్వప్రియ గురూన్ వందే మందోహం దేవి శుద్ధయే సత్యం సత్యం పునఃసత్యం విష్ణుతీర్థ ప్రసాదః సర్వే కామా భవంతేవ శవతో బింబ సన్నిధౌ చింతామణిం చ భక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టరం అజ్ఞానతిమిరచ్ఛేదం బుద్ధిసంపత్పదాయకం విజ్ఞానవిమలం శాంతం విజయాగ్రగురుం భజే శ్రీగురుభ్యో నమః హరిః ఓం ఓం జన్మాద్యస్యతోన్వజాదితరతశ్చార్థేష్వభిఘ్నస్వరాట్ తేనే బ్రహ్మహృదాయాదికవయే ముఖ్యంతియం సూరయః తేజోవారిమృదాం తథా వినిమయో యత్రత్ర సర్గో మృషా ధామ్నా స్వేన సదా నిరస్తకుహకం సత్యం పరం ధీమహి శ్రీగురుభ్యో నమః హరిః ఓం కుంతీదేవి తనగ బంద ఆపత్తుగలు యావ్యావదు కృష్ణ హేగె పారమాడిద అని హేళతా ఇద్దాడు. విమోచితాహం చ సహాత్మజ విభో త్వయైవ నాథేన ముహుర్ వివద్గణాత్. అలి నిశ్చయ జ్ఞాన ఇదే, ననగె ಎಲ್ಲ ಆಪತ್ತುಗಳು ಬಂದಿತ್ತು, ಅದರಿಂದ ನನ್ನನ್ನು ರಕ್ಷಣೆ ಮಾಡಿದ್ದು ನೀನೇ ರಕ್ಷಣೆ ಮಾಡಿದ್ದು. ತ್ವಯೈವ ನಾಥೇನ, ನೀನೇ ರಕ್ಷಣೆ ಮಾಡಿದ್ದು. ನೋಡಿದರೆ ವಿಷಾತ್ ಮಹಾಜ್ಞೇ ಪುರುಷಾದದಂಶನಾತ್ ಅಸತ್ಸಭಾಯಾ ವನವಾಸ ಕಕ್ಷತಃ. ನಾನಾ ತೊಂದರೆಗಳು ಬಂದವಯ್ಯ ಕೃಷ್ಣ ನಮಗೆ. ವಿಷಾತ್ ಭೀಮಸೇನನಿಗೆ ವಿಷಾನ್ನ ಬೆರೆಸಿದರು, ವಿಷ ಅನ್ನವನ್ನ ವಿಷದ ಲಡ್ಡುಗೆಯ ಮೆದ್ದ ಅಂತ ನಮ್ಮ ಭೀಮಸೇನ ದೇವರಿಗೆ ಹೇಳ್ತಾರೆ. ದುರ್ಯೋಧನನಿಗೆ ಭೀಮ ಅಂದರೆ ತುಂಬಾ ಹೊಟ್ಟೆವರಿ, ಸಹಜವಾದ ಹೊಟ್ಟೆವರಿ, ಸಹಜವಾದ ದ್ವೇಷ ಸ್ವರೂಪಕ್ಕೆ ಹತ್ತಿದ್ದು. ಆ ಜನ್ಮದಲ್ಲೇನೋ ಅವರು ಕೌರವರು ಪಾಂಡವರಾಗಿ ಬಂದಿದ್ರು, ಅಲ್ಲೇನೋ ಸ್ವಲ್ಪ ಅಂತಲ್ಲ, ಅನಾದಿ ಕಾಲದ ವೈರ ಅವರಿಬ್ಬರಿಗೂ ಇದೆ, ಭೀಮನಿಗೂ ದುರ್ಯೋಧನ. ಕಲಿ ರುಜುಗಳಾದಂಥ ವಾಯುದೇವರು ಒಂದು ದಿವಸ ನೋಡಿದ, ಕೊಲ್ಲೋಣ, ಕೊಂದು ಬಿಟ್ರೆ ಚೆನ್ನಾಗಿರುತ್ತೆ, ಏನ್ ಮಾಡೋಣ, ಇವನಿಗೆ ತುಂಬಾ ಹಸಿವೆ ಜಾಸ್ತಿ. ಯಾರಿಗೆ? ಭೀಮನಿಗೆ. ಇಡೀ ಪಾಂಡವರಿಗೆ ಎಷ್ಟು ಬೇಕೋ ಅದಕ್ಕೆ ಎರಡು ಪಟ್ಟು ಭೀಮನಿಗೆ ಬೇಕು. ಹೌದು, ಅಂಥ ಕಾಲಕ್ಕೆ ಎಲ್ಲ ಊಟ ಜಾಸ್ತಿ ಅಲ್ಲ, ಆ ಲಡ್ಡಿಗೆಯಲ್ಲೇ ಚೆನ್ನಾಗಿ ವಿಷ ಇಟ್ಟು ಕೊಟ್ಟರೆ ಚೆನ್ನಾಗಿರುತ್ತೆ. ಯಾರು ಕೊಡಬೇಕು? ನಾನೇ ಕೊಡ್ತೇನೆ. ಅದು ನಾನೇ ನನ್ನ ಕೈಯಿಂದ ವಿಷ ತಿನ್ನಿಸಿದರೆ ನನಗೆ ಸಂತೋಷ ಅಂತ ಒಂದು ತಲೆಯಲ್ಲಿ. ಅದಕ್ಕೆ ಭೀಮಸೇನನ್ನ ಕರೆದ, ಭೀಮ ಬಹಳ ಸ್ನೇಹದಂತ ಕರೆದ. ಇವತ್ತು ಊಟಕ್ಕೆ ಕೊಡೋಣ ಬರ್ತೀಯ? ಭೀಮ ಅಂದ. ಇದೇನಪ್ಪ, ಯಾವತ್ತು ಜಗಳಾಡುವಂಥವನು ಇವತ್ತೇನೋ ಬಹಳ ಆಧಾರದಿಂದ ಊಟ ಕರೀತಾ ಇದ್ದಾನೆ. ಆಯ್ತು ಕರೀ ಊಟ ಅಲ್ವಾ ಹೋದ್ರು. ಅದು ಒಳ್ಳೆ ಬೇಕಾದಷ್ಟು ಭೋಜನ ಆನಂದ ಊಟ ಮಾಡ್ತಾ ಇದ್ದಾರೆ. ಇದು ಚಿತ್ರಣ, ಇಲ್ಲಿ ಸಾಮಾನ್ಯ ಚಿತ್ರಣ. ತಲೆಯಲ್ಲಿ ತರಬೇಡಿ. ಭೀಮಸೇನ ಅಂದ್ರೆ ಯಾರು ಅಂದ್ರೆ ಊಟದ ಮೇಲೆ ವ್ಯಾಮೋಹ ಬಿಟ್ಟ ವ್ಯಕ್ತಿಗೆ ಭೀಮಸೇನ ಅಂತ ಹೆಸರು. ಇಲ್ಲದಿದ್ದರೆ ಅವ್ರು ಹೇಳುತ್ತಾರೆ, ಮಧ್ವರಾಯರಾಗಿದ್ದಾಗ ಅವರಿಗೆ ಎಷ್ಟೆಲ್ಲ ಅನ್ನವನ್ನು ಬಡಿಸಿದರೂ ತಿಂದ ಮೇಲೆ ದೊಡ್ಡ ದೊಡ್ಡ ನೇಂದ್ರ ಬಾಳೆ ಅಂತ ಬರುತ್ತೆ. ಮಾಮೂಲು ಬಾಳೆ ಅಲ್ಲ, ಬಾಳೆ ಹಣ್ಣು ಯುಸುದೊಳದಿರುತ್ತೆ, ಅದು ಒಂದು ತಿಂದ್ರೆ ನಮ್ಗೆ ಹೊಟ್ಟೆ ತುಂಬುತ್ತೆ. ಅಂಥದ್ದು ಸಾವಿರ ಗಟ್ಟಲೆ ತಂದರು. ಎಲ್ಲ ವಿಶೇಷವಾಗಿ ಹಾಲು ಊಟ ಆದ ಮೇಲೆ ಅವಾಗ ಕೇಳಿದ್ರು, ಇಷ್ಟೆಲ್ಲ ಹೊಟ್ಟೆಯಲ್ಲಿ ಹೋದರೂ ಕೂಡ ಗರಿಷ್ಠತನ ಹೊಟ್ಟೆ ದೊಡ್ಡದಾಗಿಲ್ಲ, ಹಾಗೆ ಇದ್ದೀರಾ ಹೇಗೆ ಅಂತ ಹೇಳಿದ್ರು. ಅಲ್ಲಯ್ಯ, ನನ್ನೊಳಗೆ ಜಠರಾಗ್ನಿ ಎಷ್ಟಿದೆ, ಅಂಗುಷ್ಠ ಮಾತ್ರಂ ಜಠರೇ ಪ್ರತಿಷ್ಠಿತಂ ಜಾಜ್ವಲ್ಯ ನಾನಂ ಮಯ ಜಾತವೇದ ಸಂ ನಿತ್ಯಂ ಹಿತಂ ವಿಶ್ವ ದಹಂಚ ವಿತ್ತತಂ. ಇಡೀ ಜಗತ್ತನ್ನೇ ದಹನ ಮಾಡುವಂತಹ ಜಠರಾಗ್ನಿ ನನ್ನಲ್ಲಿ ಕೂತಿದೆ, ಅದು ಇದೇನ್ ಮಾಡುತ್ತಯ್ಯ ನನ್ನನ್ನ. ಮತ್ತೆ ಅಂಥ ಹೊಟ್ಟೆಯಲ್ಲಿ ಜಠರಾಗ್ನಿ ಇರುವಂತಹ ವಾಯುದೇವರಿಗೆ ಇವನು ದುರ್ಯೋಧನ ಕೊಟ್ಟ ಅನ್ನ ಯಾವ ಮೂಲೆಗೆ ನಮಗೆ ಊಟಕ್ಕೆ ಹಾಕಿ ಒಂದು ಚೂರು ಇಷ್ಟಗಳ ಹಾಕಿದ್ರೆ ಹೇಗಿರುತ್ತೋ ಹಾಗಿರುತ್ತೆ, ಮತ್ತೆ ಅದರಿಂದ ತೃಪ್ತಿ ಆಗುತ್ತಾ ಇಲ್ಲ. ಅವರೆಂಥವರು ಅಂದ್ರೆ ಸಹಜವಾಗಿ ಹಸಿವೆ ಬಾಯಾರಿಕೆಗಳನ್ನ ಗೆದ್ದ ಮಹಾಪುರುಷರಿಗೆ ಋಜುಗಳು ಅಂತ ಕರೀತಾರೆ. ಅದು ವಾಯುದೇವರು ಅವತಾರ ಕಾಲದಲ್ಲೂ ಅಷ್ಟೇ. ಮಿಕ್ಕ ದೇವತೆಗಳಿಗೆ ಹಾಗಲ್ಲ. ಮಿಕ್ಕ ದೇವತೆಗಳು ಮೂಲ ರೂಪದಲ್ಲಿ ಅವರು ಹಸಿವೆ ಬಾಯಾರಿಕೆ ಇಲ್ಲದಿದ್ರೂ ಕೂಡ ಅಮೃತಾದಿಗಳನ್ನು ಕುಡಿದು ಇಲ್ಲಿ ಬಂದಾಗ ಮನುಷ್ಯರಾಗಿ ಬಂದಾಗ ಹಸಿವೆ ಬಾಯಾರಿಕೆಗೆ ಒದ್ದಾಡುತ್ತಾರೆ, ಅವರಿಗೂ ಬರುತ್ತದೆ, ಅದು ಗೆಲ್ಲುತ್ತಾರೆ ನಂತರ. ಆದರೆ ವಾಯುದೇವರಿಗೆ ಅವತಾರ ಕಾಲದಲ್ಲೂ ಕೂಡ ಸಹಜವಾಗಿ ಬಾಯಾರಿಕೆ ಇಲ್ಲ, ಹಸಿವೆ ಇಲ್ಲ. ಅಂಥವರಿಗೆ ಇವರು ಕೊಟ್ಟ ಕ್ಷುಲ್ಲಕ ಅನ್ನ ನೋಡಿ ಆಸೆಯ ಹೋಯಿತು. ಎರಡನೆಯದು, ದುರ್ಯೋಧನ ಅವತ್ತೇನೋ ಸ್ನೇಹ ಮಾಡಿದ, ಅನ್ನ ತೋರಿಸಿದ, ಅದರ ವ್ಯಾಮೋಹಕ್ಕೆ ಭೀಮ ಬಿದ್ದ ಅಂತಲೇನೆ ಹೇಳ್ತಾರೆ. ಅಲ್ಲಯ್ಯ, ದುರ್ಯೋಧನನ ಒಳಗಿದ್ದು ಆ ಬುದ್ಧಿ ಪ್ರೇರಿಸಿ ಅವನ ಭಾವನೆಗೆ ತಕ್ಕಂತೆ ಅವನನ್ನು ನಡೆಸೋದೇ ಭೀಮಸೇನ. ವಾಯುದೇವರು ಎಲ್ಲಿಲ್ಲ, ದುರ್ಯೋಧನನಿಗೂ ಅವನೇ ಅವರೇ ಇದ್ದಾರೆ. ದುರ್ಯೋಧನನ ಸಕಲೇಂದ್ರಿಯಗಳಲ್ಲಿ ತತ್ವಾಭಿಮಾನಿಗಳೇ ನಿಂತು ಪ್ರೇರಣೆ ಮಾಡುತ್ತಾರೆ. ಅಲ್ಲಿ ವಾಯುದೇವರು ಇದ್ದು ಅವನು ಬುದ್ಧಿ ಕೊಟ್ಟಾಗ ಅವನ ಬುದ್ಧಿ ವಾಯುದೇವರಿಗೆ ಗೊತ್ತಾಗಿಲ್ವಾ? ಅವನ ಬುದ್ಧಿ ಗೊತ್ತಿದ್ದೇ ಅವನು ಹಾಕಿದ ಊಟಕ್ಕೆ ಹೋದರು, ವಿಷ ಹಾಕಿದೆ ಅಂತ ಗೊತ್ತಿದ್ದೇ ಊಟ ಮಾಡಿದ್ರು ಅಂತ ಸರಿಯಾದ ಅರ್ಥ. ಮತ್ತೆ ವಿಷ ಬೆರೆತಾಗ ಆ ವಿಷದಿಂದ ಅವರಿಗೆ ಹೆದರಿಕೆ ಆಗಿಲ್ವಾ ಅಂದ್ರೆ, ಆ ವಿಷದಲ್ಲಿ ಇದ್ದು ವಿಷಾಂತ ಒಂದಿದ್ದು ನಾವು ತಗೊಂಡ್ರೆ ಸತ್ತು ಹೋಗೋದು ಹೇಗೆ, ವಾಟ್ ಇಸ್ ದ ಫಿನಾಮಿನಮ್ ಅಂದ್ರೆ, ಆ ವಿಷ ಆಕ್ಟ್ ಆದ್ರೆ ಸತ್ತು ಹೋಗ್ತೀವಿ. ಆ ವಿಷ ಆಕ್ಟ್ ಆಗಬೇಕಾದ್ರೆ, ಕೆಲಸ ಮಾಡಬೇಕಾದ್ರೆ ಅಲ್ಲಿ ವಾಯುದೇವರು ಇರಬೇಕು. ವಾಯುದೇವರು ವಿಷದೊಳಗಿದ್ರೆ ವಿಷ ಕೆಲಸ ಮಾಡುತ್ತೆ, ಇಲ್ಲದಿದ್ದರೆ ಕೆಲಸ ಮಾಡಲ್ಲ. ಅದಕ್ಕೆ ಈ ವಾಯುದೇವರೇ ಆ ವಿಷದೊಳಗಿದ್ದು ವಿಷ ಕೆಲಸ ಮಾಡಿಸಿದರೆ ವಿಷ ಇವರ ಮೇಲೆ ಪ್ರಯೋಗ ಆಗುತ್ತೆ. ಇವರು ಸುಮ್ಮನಾದ್ರೆ ವಿಷ ಇವರಿಗೆ ಏನು ಮಾಡುತ್ತೆ? ಏನು ಮಾಡಲ್ಲ. ಅದಕ್ಕೆ ಆ ವಿಷದಿಂದ ಅವರಿಗೆ ಏನಾಗಿಲ್ಲ. ಆದರೆ ವಾಯುದೇವರನ್ನು ಕೇಳಿದರೆ, ನೀವೇ ಆ ವಿಷದಲ್ಲಿರ್ತೀರಾ, ಅದಕ್ಕೆ ವಿಷ ನಿಮ್ಮನ್ನೇನು ಮಾಡಿಲ್ಲ ಅಂದ್ರೆ, ಅಲ್ಲಯ್ಯ, ಸ್ವಾಮಿ ಶ್ರೀಹರಿ ಆ ವಿಷದಲ್ಲಿದ್ದು ವಿಷ ಕೆಲಸ ಮಾಡದಂತೆ ಮಾಡಿದ ಸರ್ವಸ್ವಾಮಿ ಅವನೇ ಅಂತ ಅವರುತ್ತಾರೆ. ಒಟ್ಟಾರೆ ಭೀಮಸೇನನನ್ನ ರಕ್ಷಣೆ ಮಾಡಿದ್ದು ಯಾರು ಅಂದ್ರೆ, ಆ ವಿಷದೊಳಗಿದ್ದು ಭೀಮಸೇನನೊಳಗಿದ್ದು ರಕ್ಷಣೆ ಮಾಡಿದ್ದು ಶ್ರೀಹರಿಯೇ. ಇಲ್ಲಿ ಇದು ನಾವು ನೋಡಬೇಕಾದ ವಿಚಾರ. ನಮ್ಮ ಮನಸ್ಸಿನಲ್ಲಿ ನಾನಾ ಸಂಶಯಗಳು ಜೀವನದಲ್ಲಿ ಬರ್ತಾ ಇರುತ್ತಲ್ಲ. ಏನು ಎರಡು ವರ್ಗ ನಮಗೆ, ಬೇಕಾದವರು ಬೇಡದವರು. ಬೇಕಾದವರು ನಮಗೆ ತುಂಬಾ ಉಪಕಾರ ಮಾಡ್ತಾರೆ, ಫೋನ್ ಮಾಡಿದ್ರೆ ಬರ್ತಾರೆ, ಫೋನ್ ಮಾಡದೇನೆ ಬರ್ತಾರೆ, ಉಪಕಾರ ಮಾಡ್ತಾರೆ. ಇನ್ನೊಬ್ಬರು ಬೈದು ಬೈದು ಹೋಗ್ತಾರೆ ಅಂತಾರೆ, ದುಃಖ ಕೊಡ್ತಾರೆ. ಎರಡು ವರ್ಗ ಬೇರೆ ಇರುತ್ತಲ್ಲ. ಅದರಲ್ಲಿ ಹೇಳ್ತಾರೆ, ಇವರು ಬೇಕಾದವರು ಅವ್ರು ಬೇಡದವರು, ಹಾಗೆ ಮಾಡಬೇಡಿ ಅಂದರು. ಯಾಕೆ ಅಂದ್ರೆ ಈ ಗೊಂಬೆ ಆ ಗೊಂಬೆ ಇದರ ಮೂಲಕ ಸಹಾಯ ಮಾಡಿಸಿದ್ದು ಶ್ರೀಹರಿಯೇ, ಇದರ ಮೂಲಕ ಹೊಡಿಸಿದ್ದು ಅವನೇ. ಹೌದ್ ತಾನೆ? ಮತ್ತೆ ನಮಗೆ ಸಹಾಯ ಮಾಡಿದ್ದು ಯಾರು? ಅವನೇ ಸಹಾಯ ಮಾಡಿದ್ದು. ಇವರೆಲ್ಲ ಅವ ಮಾಡು ಅಂದ್ರೆ ಮಾಡಿದ್ರು, ಇಲ್ಲ ಅಂದ್ರೆ ಬಿಡುತ್ತಾರೆ. ಅದಕ್ಕೆ ತ್ವಯೈವ ನಾಥೇನ ವಿಮೋಚಿತಾಹಂ. ಆಕೆ ದೃಷ್ಟಿ ಎಷ್ಟರವರೆಗೆ ಹೋಗ್ತಾ ಇದೆ ಅಂದರೆ ವ್ಯಕ್ತಿ ಪರ್ಯಂತ ಅಲ್ಲ, ವ್ಯಕ್ತಿ ಒಳಗಿರುವ ಶಕ್ತಿಯ ಪರ್ಯಂತ ಹೋಗ್ತಾ ಇದೆ. ಯಾರಾದರೂ ನಮಗೆ ಉಪಕಾರ ಮಾಡಿದ್ದರಾ, ಅಲ್ಲಿ ಶ್ರೀಹರಿಯನ್ನೇ ನೋಡೋಣ. ಅಲ್ಲಿ ಯಾರಾದರೂ ಅಪಕಾರ ಮಾಡ್ತಾ ಇದ್ದಾರಾ, ಅಲ್ಲಿಯೂ ಶ್ರೀಹರಿಯನ್ನೇ ನೋಡೋಣ, ಅವನೇ ಮಾಡಿಸ್ತಾ ಇದ್ದಾನೆ. ಈ ವಿಚಾರ ಬಂದಾಗ ಒಂದು ಪ್ರಶ್ನೆ ಸಹಜವಾಗಿ ಹುಟ್ಟಿ ಬರುತ್ತೆ. ನೀವೇನು ಹೇಳಿದ್ದೀರಿ ನಿನ್ನೆ, ನಮಗೆ ಕಷ್ಟ ಬರ್ತಾ ಇದೆ ಅಂದ್ರೆ ನಮ್ಮ ಪ್ರಾರಬ್ಧ ಕರ್ಮಾನುಸಾರವೇ ಬರ್ತಾ ಇದೆ. ಒಬ್ಬ ವ್ಯಕ್ತಿಯ ಮೂಲಕವೋ ಕೆಟ್ಟವನಾದರೂ ಅವನ ಮೂಲಕ ಬರ್ತಾ ಇದೆ ಅಂದ್ರೆ ಅಲ್ಲಿ ಶ್ರೀಹರಿಯೇ ನಿಂತು ಕೊಡತಾ ಇದ್ದಾನೆ ಅಂತ ಅರ್ಥ. ಆದ್ದರಿಂದ ಆ ಕಷ್ಟ ಶ್ರೀಹರಿ ಕೊಟ್ಟಂತ ಒಳ್ಳೆದಕ್ಕೆ ಕೊಟ್ಟದ್ದು ಅಂತ ತಿಳಿದು ಸಹನ ಮಾಡಿ ಅಂತ ಹೇಳಿದ್ದೀರಾ? ಇದು ಸರಿಯಾ ಅಂತ ಪ್ರಶ್ನೆ. ಕೆಟ್ಟವರಿರ್ತಾರೆ, ಅವರು ತೊಂದರೆ ಕೊಡ್ತಾ ಇದ್ರೆ ಸುಮ್ಮನೆ ಕೂತಿರಬೇಕು ಅಂತ ನಿಮ್ಮ ಉದ್ದೇಶವಾ ಅಂತ ಪ್ರಶ್ನೆ ಬರಬಹುದು. ಬಂದಿಲ್ವಾ? ಬಂದಿರುತ್ತೆ. ಇಷ್ಟೇ ಡೆಲಿಕೇಟ್ ಬೈಫರ್ಕೇಶನ್. ಅಪಾರ್ಥ ಆಗ್ಲಿಕ್ಕೆ ನಾನು ಹೇಳಿದ್ದೇನು ಅಂದ್ರೆ, ಈಗ ನೋಡಿ, ನಾಲ್ಕೈದು ಜನ ಕೂತಿದ್ದಾರೆ, ಅದರಲ್ಲಿ ನೀವೊಬ್ರು. ಇದಕ್ಕಿದ್ದಂತೆ ಹಾವು ಬಂತು, ಬರ್ತಾ ಇದೆ, ನಿಮ್ಮ ಎಲಕ್ಕೆ ಬಂತು, ನೀವು ಅದರಿಂದ ತಪ್ಪಿಸಿಕೊಂಡ್ರ, ಅದನ್ನ ತೆಗೆದ್ರು ಮಾಡಿದ್ರು ತಪ್ಪಿಸಿಕೊಂಡ್ರೆ, ಇನ್ನೊಬ್ರು ಯಾರೋ ಬಂದ್ರು, ಎಲ್ಲರೂ ಇರುವಾಗ ನಿಮ್ಮನ್ನೇ ನೋಡಿ ಬೈದ್ರು, ನೀವು ಯಾರಿಗೂ ಪರಿಚಯ ಇಲ್ಲ, ನಿಮ್ಮನ್ನು ನೋಡಿ ಅಂದು ಹೋದ್ರೇನು, ಅವರನ್ನ ನೀವು ಅಂದರಿ, ಅವರನ್ನ ಏನೋ ಮಾಡಿ ಕಳಿಸ್ತೀನಿ. ಆದ್ಮೇಲೆ ಇನ್ನೊಂದು ಬಂತು, ಅದನ್ನ ತಡ್ಕೊಂಡ್ರೆ ಆಯ್ತು, ಚೆನ್ನಾಗಿದೆ, ಬರ್ತಾ ಇದೆ, ತೆಗಿತಾ ಇದ್ದೀರಾ, ತೆಗಿತಾ ಇದ್ದೀರಾ, ತೆಗಿತಾ ಇದ್ದೀರಾ. ಯಾರೋ ಬಂದ್ರು, ನಿಮ್ಮನ್ನೇನೋ ಅಲ್ಲಿಗೆ ಬಂದ್ರು, ಅವ್ರು ಹೊಡಿಬೇಕು ಅಂದ್ರೆ ನೀವು ಹೊಡೆದ್ರ, ಅವ್ರನ್ನ ಕಳಿಸ್ಬೇಕು. ಇಷ್ಟೆಲ್ಲ ಆದ ಮೇಲೆ ಒಬ್ಬರೇ ಕೂತಿರುವಾಗ ಆಲೋಚನೆ ಬರುತ್ತಾ, ಇಷ್ಟೆಲ್ಲ ಜನ ಇದ್ರೆ ನನ್ನ ಮೇಲೆ ಯಾಕೆ ಎಲ್ಲ ಬರ್ತಾ ಇದೆ ಎಂಬ ಆಲೋಚನೆ ಬಂದ್ರೆ ಅಲ್ವಾ, ಆವಾಗ ಶುರು ಆಗುತ್ತೆ ದುಃಖ. ಏನು, ಅವರು ಬಂದಾಗ ನೀವೇನು ಹಾವು ಬರ್ತಾ ಇದೆ ಸುಮ್ಮನೆ ಕೊಡೋಣ ಅಂತ ಕೂತಿಲ್ಲ, ಹಾವನ್ನು ಓಡಿಸಿದ್ದೀರಾ, ಎಲ್ಲರನ್ನು ಓಡಿಸಿದ್ದೀರಾ, ಯಾರು ತೊಂದರೆ ಕೊಟ್ಟರೆ ಅವ್ರನ್ನ ಬಡ್ದಿದ್ದೀರಾ, ಎಲ್ಲ ಆಯಿತು. ಆಲೋಚನೆ ಏನು ಬಂತು, ನನಗೆ ಯಾಕೆ ಬರ್ತಾ ಇದೆ ಅಂಬೋ ಕಾಲಕ್ಕೆ ದುಃಖ ಶುರು ಆಗುತ್ತೆ. ಅಯ್ಯೋ ನನಗೆ ಬರ್ತಾ ಇದೆ, ನನಗೆ ಬರ್ತಾ ಇದೆ, ನನಗೆ ಬರ್ತಾ ಇದೆ. ಅದಕ್ಕೆ ಟ್ಯಾಬ್ಲೆಟ್ ಕೊಟ್ಟದ್ದು, ನನಗೆ ಯಾಕೆ ಬಂತು ಅಂದ್ರೆ ನಂದೇ ಏನೋ ಕೂತಿದೆ, ನಂದೇ ಏನೋ ಕೂತಿದೆ, ಇದೆಲ್ಲದರ ಮೂಲಕ ಸ್ವಾಮಿ ಕೊಡಿಸಿದ. ಇಲ್ಲಿ ಹೇಗಿದೆ, ಒಂದು ಹಾವು ಮೂಲಕ ಸ್ವಾಮಿ ನನಗೆ ತೊಂದರೆ ಕೊಡಿಸಿದ, ಸುಮ್ಮನೆ ಕೂಡಿಸಿಲ್ಲ, ಆ ಹಾವನ್ನ ತೆಗೆದು ಹಾಕಿಸಿದ. ದುಷ್ಟರಾದ ವ್ಯಕ್ತಿಯಿಂದ ನನಗೆ ತೊಂದರೆ ಕೊಡಿಸಿದ, ನನ್ನಿಂದ ಆ ದುಷ್ಟ ವ್ಯಕ್ತಿಗೆ ದಂಡನ ಮಾಡಿಸಿ ಹೊರಗೆ ಹಾಕಿಸಿದ. ಎಲ್ಲ ಸರಿ ಹೋಯಿತು, ಆದರೆ ಇದೆಲ್ಲ ನನಗೆ ಕೊಟ್ಟ ಆ ದುಃಖ ಇರುತ್ತಲ್ಲ ಅದಕ್ಕೆ ಟ್ಯಾಬ್ಲೆಟ್. ಯಾವುದು, ನನ್ನ ಪ್ರಾರಬ್ಧ ಕೂತಿದೆ, ಅದಕ್ಕೆ ಇವರ ಮೂಲಕ ಕರಕೊಂಡು ಬಂದು ದುಃಖ ಕೊಟ್ಟ, ನನ್ನ ಮೂಲಕ ಅದಕ್ಕೆ ಪರಿಹಾರ ಮಾಡಿಸಿದ ಅಷ್ಟೇ ಹೊರತು ಎಲ್ಲಿ ತಡಕೊಂಡದ್ದು. ನನಗೆ ದುಃಖ ಬರ್ತಾ ಇದೆಯಲ್ಲ ಅಂದ್ರೆ ನನಗೆ ದುಃಖ ಬಂದದ್ದು ನಾನೇ ಪಡ್ತಾ ಇದ್ದೀನಿ ಎಂಬುದು ಬೇಡ, ಸ್ವಾಮಿಯೇ ಅಲ್ಲಿ ಇದ್ದುಕೊಂಡು ದುಃಖ ಕೊಡತಾ ಇರೋದು, ನನ್ನ ಪ್ರಾರಬ್ಧ ಕರ್ಮಾನುಸಾರ ಒಳ್ಳೆದಕ್ಕೆ ಕೊಡತಾ ಇರೋದು. ಅಲ್ಲಿ ದುರ್ಯೋಧನ ಪಾಂಡವರಿಗೆ ತೊಂದರೆ ಕೊಟ್ಟ, ತಡಕೊಂಡ್ರು, ಸುಮ್ಮನಿದ್ರು, ಕೊನೆಗೆ ಕೊಂದು ಹಾಕಿದ್ರು. ಹೌದ್ ತಾನೆ? ಅಲ್ಲಿ ವಿಶ್ಲೇಷಣೆ, ತೊಂದರೆ ಕೊಟ್ಟ ವ್ಯಕ್ತಿ ಕೊಡ್ತಾ ಇದ್ರೆ ಹಾಗೆ ಕೊಡು ಅಂತ ಹೇಳಿಲ್ಲ, ನೋಡಿ ನೋಡಿ ದಂಡನೆ ಕೊಡಿ, ಆದರೆ ದಂಡನೆ ಕೊಟ್ಟಿದ್ದೀರಾ,
ಒಳಗೊಂದು ಪ್ರಶ್ನೆ ಬಂದ್ರೆ ನನಗೆ ಯಾಕೆ ಈ ವ್ಯಕ್ತಿ ಮೂಲಕ ಬಂತು ತೊಂದರೆ, ಮಿಕ್ಕವರಿಗೆ ಬರಲಿಲ್ಲ ಅಂದ್ರೆ ನಂದೇ ಏನೋ ಕೂತಿದೆ ಅಂತ ಅರ್ಥ. ಹೌದ್ ತಾನೆ? ಆ ಕೂತದ್ದಕ್ಕೆ ಯಾರು ಕೊಟ್ಟದ್ದು? ದುರ್ಯೋಧನ ಒಂದು ಗೊಂಬೆ, ಅದರ ಮೂಲಕ ಸ್ವಾಮಿಯೇ ಕೊಟ್ಟದ್ದು. ದುರ್ಯೋಧನ ಕೆಟ್ಟವ, ಅವನ ಮೂಲಕ ದೇವ ತೊಂದರೆ ಕೊಡಿಸಿದ. ಯಾಕೆ ಕೊಡಿಸಿದ? ನನ್ನ ಕರ್ಮ ಕೂತಿದ್ದಕ್ಕೆ ನನಗೆ ಕೊಡಿಸಿದ, ಅದು ನಾನು ಅನುಭವಿಸಿದ್ದಾಯಿತು. ಇನ್ನ ಅವ ಕೆಟ್ಟವ, ಅವನಿಗೆ ದಂಡನೆ ಬರಬೇಕಾದ್ದರಿಂದ ನನ್ನ ಮೂಲಕ ದಂಡನೆ ಕೊಡಿಸಿದ, ಆಯಿತು. ನನಗೆ ದುಃಖ ಬಂತಲ್ಲ ಅಂಬುದಕ್ಕೆ ಟ್ಯಾಬ್ಲೆಟ್ ಏನದು, ಶ್ರೀಹರಿಯೇ ಕೊಟ್ಟದ್ದು ಅನ್ನೋದು ಹಾಕೊಂಡ್ರೆ ಸಾಕು. ಇದು ನಾನು ಹೇಳಿದ್ದಷ್ಟೇ ಹೊರತು, ಕೆಟ್ಟವರಾದವರು ತೊಂದರೆ ಕೊಡ್ತಾ ಇದ್ರೆ ಸುಮ್ಮನೆ ಕೂತು ಇರಬೇಕು ಅಂತ ಅರ್ಥ ಎಂದು ಅಲ್ಲ. ನಮಗೆ ದುಃಖ ಬಂತಲ್ಲ ಅಂತ ದುಃಖ ಬಂದ್ರೆ ಅದು ಸ್ವಾಮಿ ಒಳ್ಳೆದಕ್ಕೆ ಕೊಟ್ಟಿದ್ದಾನೆ ಎಂಬ ಎಚ್ಚರ ಇರಲಿ. ನಮ್ಮ ಜೀವನದಲ್ಲಿ ಸಹಜವಾಗಿ ನೋಡಿ, ಹುಟ್ಟಿದಾಗ್ಲಿಂದ ಎಲ್ಲಾ ತೊಂದರೆಗಳು ಬರ್ತಾನೇ ಇರುತ್ತೆ, ಅದಕ್ಕೆ ಯಾವುದೊಂದು ಸೊಲ್ಯೂಷನ್ ಬರ್ತಾನೆ ಇರುತ್ತೆ. ಪಕ್ಕದಲ್ಲಿರ್ತಾರೆ ಕೆಲವರು, ಇರ್ತಾರೆ ನೋಡಿ, ಹುಟ್ಟಿದಾಗ್ಲಿಂದ ಯಾವುದೂ ಇರಲ್ಲ, ಏನೋ ಒಂದೋ ಎರಡೋ ಬಂದಂತೆ ಬರುತ್ತೆ, ಸುಮ್ಮನೆ ಇರ್ತಾರೆ. ಅವರು ನಿಜವಾಗಿ ಮುಟ್ಟಿ ಕೇಳಿದ್ರೆ, ಏನ್ರಿ ನಿಮ್ಗೆ ಅಂಥ ತೊಂದರೆಗಳಿರುವೆ? ಏನಿಲ್ಲ, ಕ್ಯಾಶುವಲ್ ಲೈಫ್. ಹುಟ್ಟಿದಾಗಿಂದ ಚೆನ್ನಾಗಿದ್ವು, ಓದ್ಕೊಂಡ್ವು, ಓ ಖುಷಿಯಾಗಿದ್ವು, ಜಾಬ್ ಬಂತು, ಇದ್ವು, ಮೊಮ್ಮಕ್ಕಳಾದ್ರು, ಮೊಮ್ಮಕ್ಕಳು ಮೊಮ್ಮಕ್ಕಳೆಲ್ಲ ಆದ್ರು, ಅವರೆಲ್ಲ ಫಾರಿನ್ನಲ್ಲಿ ಇಲ್ಲ, ಎಲ್ಲ ಕಡೆ ಸೆಟ್ಲ್ ಆಗಿದ್ದಾರೆ, ನಾವು ಚೆನ್ನಾಗಿದ್ದೀವಿ. ಏನು ಅವಾಗವಾಗ ಚೂರು ಬರ್ತು ಹೋಗೋಕ್ಕಷ್ಟೇನತ್ತೆ, ಏನಿಲ್ಲ. ಇಲ್ಲಿ ನೋಡಿದ್ರೆ ಸಾಲಗಾರರ ಕಾಟ, ಮನೆಯವರ ಕಾಟ, ಪಕ್ಕದವರ ಕಾಟ, ಮೇಲಿನವರ ಕಾಟ, ಎಲ್ಲ ಕಾಟ ಇವರು ಬರ್ತಾ ಇದೆ. ಇವರಿಗೇನು ಇಲ್ಲ, ಇವರು ಆ ಕಾಟ ಬಂದದ್ದೆಲ್ಲ ಕಳ್ಕೊಂತಾನೆ ಇದ್ದಾರೆ, ಬಂದದ್ದಕ್ಕೆಲ್ಲ ಅಟ್ಯಾಕ್ ಮಾಡ್ತಾರೆ, ಕಳ್ಕೊಳ್ತಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ, ಯಾರಾದ್ರೂ ತೊಂದರೆ ಕೊಟ್ಟರೆ ಅವರಿಗೆ ಸರಿ ಬಡಿದು ಕಳಿಸ್ತಾ ಇದ್ದಾರೆ. ಒಬ್ಬರೇ ಕೂತಾಗ ದುಃಖ ಬರ್ತಾ ಇದೆ, ಈ ಪಕ್ಕದವರಿಗೆ ಏನೂ ಬರ್ತಾ ಇಲ್ಲ, ನನಗೇ ಬರ್ತಾ ಇದೆಯಲ್ಲ ಅಂಬ ಬಂದರೆ ಬಾಧೆ. ಅದಕ್ಕೆ ಭಾಗವತ ಟ್ಯಾಬ್ಲೆಟ್ ಕೊಟ್ಟದ್ದು. ಏನದು? ನಿನಗೇ ಬಂದದ್ದಕ್ಕೆ ಕಾರಣ ಏನು ಗೊತ್ತಾ? ನಿನ್ನದೇ ಪ್ರಾರಬ್ಧ ಕರ್ಮ, ಅದು ಸ್ವಾಮಿಯೇ ಕೊಟ್ಟಿದ್ದಾನೆ, ಸ್ವಾಮಿಯೇ ಅದಕ್ಕೆ ಸರಿಯಾದ ಸಮಾಧಾನ ಕೊಡಿಸಿದ್ದಾನೆ ಅಂತ ಚೆನ್ನಾಗಿರಪ್ಪ. ಹಾಗೆ ಇದ್ದವರೇ ಪಾಂಡವಾದಿಗಳು. ಪಾಂಡವರು ತಮಗೆ ಬಂದ ಕಷ್ಟ ಶ್ರೀಹರಿ ಕೊಟ್ಟ ಅಂತಿಟ್ಟುಕೊಂಡ್ರು. ಹಾಗೆ ಅಂತ ಕಷ್ಟಕ್ಕೆ ಯಾರನ್ನ ನೆಪ ಮಾಡಿ ಕೊಟ್ಟ, ಅವನು ದುಷ್ಟನಾಗಿದ್ದಾಗ ದುರ್ಯೋಧನನ್ನ ದಂಡನೆ ಮಾಡಿಯೇ ಮಾಡಿದ್ರು, ಅದು ಶ್ರೀಹರಿ ಪೂಜಾ ಅಂತಲೇ ಮಾಡಿದರು. ಸರಿ, ವಿಷಾತ್ ವಿಷಭರತ ಅನ್ನದಿಂದ ಶ್ರೀಹರಿಯೇ ರಕ್ಷಣೆ ಮಾಡಿದ. ಮಹಾಗ್ನೇಹೇ, ಮಹಾ ಅಗ್ನಿಯಿಂದ ನಮ್ಮನ್ನು ರಕ್ಷಣೆ ಮಾಡಿದೀಯಪ್ಪ. ಯಾವ ಅಗ್ನಿ ನೋಡಿ, ಚೆನ್ನಾಗಿರುತ್ತೆ. ದುರ್ಯೋಧನ ಕಳಿಸ್ಕೊಟ್ಟ, ಅಪ್ಪನಿಗೆ ಹೇಳಿದ, ನೋಡಪ್ಪ ಅವರನ್ನ ಲಾಕ್ಷಾಗೃಹ ಅರಗಿನ ಮನೆಗೆ ಕಳಿಸಿಕೊಡೋಣ, ಅಲ್ಲಿ ದೇವರ ಉತ್ಸವ ಅಂತ ಹೇಳಿ ಕಳಿಸಿಕೊಡೋಣ, ಕಳಿಸಿಕೊಟ್ಟು ಆ ಮನೆಯಲ್ಲಿರುವಂತೆ ಮಾಡೋಣ, ಸುಟ್ಟು ಬಿಡೋಣ. ಒಪ್ಪಿದ ಅಪ್ಪ, ಕಳಿಸಿಕೊಟ್ಟ. ಹೋಗುವ ಕಾಲಕ್ಕೇನೆ ವಿದುರ ಹೇಳಿದ, ಯಾರಿಗೆ? ಧರ್ಮರಾಜರಿಗೆ. ಏನಂತ? ಚೆನ್ನಾಗಿದೆ, ಇಡೀ ವನದಲ್ಲಿ ತಿರುಗಾಡುವ ಇಲಿ, ವನದಲ್ಲಿ ತಿರುಗಾಡುವ ಇಲಿ ವನಕ್ಕೆ ಬೆಂಕಿ ಬಿದ್ರೆ ಹೋಗೋದೆ ಬಿಲದಲ್ಲಿ. ಚೆನ್ನಾಗಿದೆ, ಅರ್ಥ ಆಗಿದ್ದು ಧರ್ಮರಾಜರಿಗೆ. ಎಷ್ಟು ಇಂಟೆಲಿಜೆಂಟ್ ನೋಡಿ, ಆಚೆ ಅವರು ಎಷ್ಟು ಇಂಟೆಲಿಜೆಂಟ್ ಆಗಿರಬೇಕು ಹೇಳಿದವರು. ಸೇಮ್ ಪರ್ಸನ್ ಯಾರು? ಅವರು ಯಮಧರ್ಮರಾಜರೇ ಹೇಳಿದವರು, ಕೇಳಿದವರು ಯಮಧರ್ಮರಾಜರೇ, ವಿದುರ ಮತ್ತು ಧರ್ಮರಾಜ. ವಿದುರ ಹೇಳಿದ್ದು ಇಷ್ಟು ಹೇಳಿದ ಕೂಡಲೇ ಯಮಧರ್ಮರಾಜ ಇವರಿಗೆ ಅರ್ಥ ಆಯಿತು. ಅಲ್ಲಿ ನೋಡಿ, ಈ ವ್ಯಕ್ತಿ ಈ ಏನು ಎಂದು ಕೂಡ ಅನವಸರ ಮಾತು ಮಾತಾಡದೇ ಇರುವಂತಹ ವ್ಯಕ್ತಿ ಸಂದರ್ಭವಿಲ್ಲದೆ ಒಂದು ವನ ದಹನ ಆಗ್ತಾ ಇದೆ, ಇಲಿ ಒಳಗೆ ಹೋಗುತ್ತೆ ಅಂತ ಹೇಳಿದ್ರೆ ಏನೋ ಅರ್ಥ ಇರಬೇಕು ಅಂತ ಹೊರಟ ಬುದ್ಧಿ ಎಲ್ಲುವರಿಗೆ ಹೋಯಿತು. ಓಹೋ, ನಮಗೇನೋ ಅಗ್ನಿ ಭಯ ಇದೆ, ನಾವು ಬಿಲಕ್ಕೆ ಸೇರಬೇಕು ಅಂತ ಏನೋ ಮಾಡಿದ್ದಾರೆ. ಹಾಗಾದರೆ ಮತ್ತು ತಲೆ ಹೋಗಬೇಕು, ಮುಂದೆ ಹೋಗೋ ಕಡೆ ಬೆಂಕಿ ಬರುತ್ತೆ, ಅಲ್ಲಿ ಬಿಲಬೇಕಲ್ಲ ಅಂದರೆ
ಜನರೇಟರ್ ಇದೆಯಾ? ಆಯ್ತು, ಇದೇ ಶಾಸ್ತ್ರ ಹೇಳೋದು. ನೋಡಿ, ಕರೆಂಟ್ ಹೋಯ್ತು, ಕತ್ತಲಲ್ಲೇ ಇದ್ದವು, ಆದರೆ ಒಂದಿತ್ತು ತಲೆಯಲ್ಲಿ ಏನಂತ, ಜನರೇಟರ್ ಇದ್ದೇ ಇದೆ ಬರುತ್ತೆ ಅಂತ ಎಲ್ಲರ ತಲೆಯಲ್ಲಿ ನಿರೀಕ್ಷೆ ಇತ್ತು. ಕಾದುಕೊಂಡಿದ್ವಿ, ಬಂದ ಕೂಡಲೇ ಖುಷಿಯಾಯಿತು. ಹೌದ್ ತಾನೆ? ಇದೇ ಶಾಸ್ತ್ರ. ಜೀವನದಲ್ಲಿ ಕಷ್ಟದ ಕತ್ತಲೆ ಬಂದಾಗ, ಕಷ್ಟದ ಕತ್ತಲೆ ಬಂದಾಗ ಜನರೇಟರ್ ಇದೆ. ಯಾವುದು? ನಮ್ಮೊಳಗೆ ಜನರೇಟರ್, ಸ್ವಾಮಿ ಇದ್ದಾನೆ ಅಂತ ಶಾಸ್ತ್ರ ಹೇಳುತ್ತಾ ಇದೆ. ಇಲ್ಲಿ ನೋಡಿ, ಕೆಲವರಿಗೆ, ಹೊಸದಾಗಿ ಬಂದವರಿಗೆ ಇಲ್ಲಿ ಜನರೇಟರ್ ಇದೆ ಎಂಬುದೇ ಗೊತ್ತಿಲ್ಲ. ಗೊತ್ತಿಲ್ಲ, ಏನಾಗುತ್ತೋ ಏನೋ, ಏನಾಗತ್ತೇನೋ ಅಂತ ನೋಡ್ತಾ ಇರ್ತಾರೆ. ಹೌದಾನೆ? ಬಂತು, ಬಂದ ಕೂಡಲೇ ಇಲ್ಲಿದ್ದವರೆಲ್ಲ ಜನರೇಟರ್ ಹಾಕ್ತಾರೆ ಹಾಕ್ತಾರೆ ಅಂದಾಗ, ಓಹೋ, ಒಂದು ಜನರೇಟರ್ ಇದೆ ಬರುತ್ತೆ ಅಂತ ಅವ್ರಿಗೆ ಅರ್ಥ ಆಗಿತ್ತು. ಎಲ್ಲರಿಗೂ ಕರೆಂಟ್ ಬಂದ ಕೂಡಲೇ ಕನ್ಫರ್ಮೇಶನ್ ಬಂತು. ಹಾಗೆ ದೇವರು ನಮ್ಮ ಕಷ್ಟಕಾಲದಲ್ಲಿ ನಮಗೆ ಜ್ಞಾನ ಏನು ಬೆಳಕು ಕೊಟ್ಟು ಉದ್ಧಾರ ಮಾಡುತ್ತಾನೆ, ಜ್ಞಾನ ಕೊಟ್ಟು ಉದ್ಧಾರ ಮಾಡುತ್ತಾನೆ ಅಂದ್ರೆ ಶಾಸ್ತ್ರ ಹೇಳುತ್ತಾ ಇದೆ. ಕೊಡ್ತಾನೋ ಇಲ್ವೋ, ಕೊಡ್ತಾನೋ ಇಲ್ವೋ ಅಂತ ಸಂಶಯ. ಆ ಜನರೇಟರ್ ಇದೆ, ಅದರಿಂದ ಕರೆಂಟ್ ಬಂದದ್ದು ನೋಡಿದವರಿದ್ದಾರಲ್ಲ, ಅವ್ರು ಹೇಳ್ತಾ ಇದ್ದಾರೆ ಜನರೇಟರ್ ಇದೆ ಬರುತ್ತೆ ಅಂತ ಮಠದವರಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಶಾಸ್ತ್ರ ಓದಿ ದೇವರನ್ನ ಕಂಡವರೆಲ್ಲ ಹೇಳ್ತಾ ಇದ್ದಾರೆ ಜನರೇಟರ್ ಇದೆ, ಬೆಳಕು ಬಂದೇ ಬರುತ್ತೆ ಅಂತ ಕಂಡವರು ಹೇಳ್ತಾ ಇದ್ದಾರೆ. ಜನರೇಟರ್ ಕುರಿತ ಪುಸ್ತಕವು ಶಾಸ್ತ್ರವು ಹೇಳ್ತಾ ಇದೆ. ಅವರನ್ನು ನಂಬಿ ಕೂತರೆ ಕರೆಂಟ್ ಬರುತ್ತೆ ಎಂಬುದು ಖಚಿತ. ಹಾಗೆ ನಮ್ಮ ಜೀವನದಲ್ಲಿ ಸ್ವಾಮಿ ಖಚಿತವಾಗಿ ಜ್ಞಾನ ಕೊಟ್ಟೇ ಕೊಡುತ್ತಾನೆ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ. ಹೀಗೆ ಹೀಗೆ ಸ್ವಾಮಿ ರಕ್ಷಣೆ ಮಾಡಿದ್ದಲ್ಲಿ ಕೂಡ ಮಹಾಜ್ಞೇ. ಎಲ್ಲರೂ ಹೊರಟಿದ್ದಾರೆ, ಆ ಅರಗಿನ ಮನೆಯಲ್ಲಿ ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ, ಬಹಳ ಚೆನ್ನಾಗಿದೆ. ಆ ಅರಗಿನ ಮನೆಗೆ ಹೆಜ್ಜೆ ಇಡುವಾಗಲೇನೆ ಧರ್ಮರಾಜ ಹೇಳುತ್ತಾನೆ, ನೋಡದಿಯಾ ಭೀಮಾ, ಹೇಳಿದ್ದೆ ಭೀಮನಿಗೆ, ಭೀಮಾ ವಾಸನೆ ಬರ್ತಾ ಇದೆ, ವಾಸನೆ ಬರ್ತಾ ಇದೆ. ಭೀಮಸೇನ ಅಂದ, ಹೌದಣ್ಣ, ಚೆನ್ನಾಗಿ ಉರಿಯುತ್ತೆ ಇದು, ನೋಡಿ ವಾಸನೆ ಬರ್ತಾ ಇದೆ, ಚೆನ್ನಾಗಿ ಉರಿಯುತ್ತೆ, ಎಲ್ಲರಿಗೂ ಎಚ್ಚರ ಇದೆ, ಇದು ಉರಿಯೋ ಮನೆ. ಆದರೆ ಬಿಲ ಇಲ್ಲ, ಎಲ್ಲಿ ವಿದುರನೇ ಒಬ್ಬ ವ್ಯಕ್ತಿಯನ್ನ ಇಟ್ಟು ಇಡೀ ಬಿಲ ಮಾರ್ಗವನ್ನ ಇವರು ಎಲ್ಲಿ ಸೇರಬೇಕೋ ಅಲ್ಲಿಂದ ಎಲ್ಲಾ ಸುರಂಗ ಮಾರ್ಗವನ್ನ ಏರ್ಪಾಡು ಮಾಡಿ ಕೊನೆಗೆ ಒಳಕೊಂಡು ಬಂದು ಹೇಳಿದ, ಸುರಂಗ ಮಾರ್ಗ ಸಿದ್ಧ ಆಗಿದೆ, ಯಾವಾಗಾದ್ರೂ ನೀವು ಹೊರಡಬಹುದು ಅಂತ ಹೇಳಿದರೆ ಬೆಂಕಿ ಹಾಕಬೇಕಂದವರಿಗೆ ಬೆಂಕಿ ಹಾಕಿ ಇವರು ಆ ಬಿಲ ಮಾರ್ಗದಿಂದ ಹೊರಟರು. ಇಲ್ಲೆಲ್ಲ ಕಡೆ ಬಂದದ್ಯಾರು? ಪಾಂಡವರು. ಸಹಾಯ ಮಾಡಿದ್ಯಾರು? ವಿದುರ. ಕೃಷ್ಣ ಏನು ಮಾಡಿದ? ಈಕೆ ಹೇಳುತ್ತಾಳೆ, ತ್ವಯೈವ ನಾಥೇನ ವಿಮೋಚಿತಾಹಂ, ನೀನೇ ರಕ್ಷಣೆ ಮಾಡಿದ್ದೀಯ ಅಗ್ನಿಯಿಂದ ಅಂದು. ಅರ್ಥವೇ ಆಗಲ್ಲ. ಇನ್ನೊಂದು ನೋಡ್ತೀರಾ, ಈ ಧೇನುಕಾಸುರ ಅಂತ ಕೃಷ್ಣನ ಕಥೆಯಲ್ಲಿ ಬರುತ್ತೆ, ಧೇನುಕಾಸುರನನ್ನ ಸಂಹಾರ ಮಾಡಿದ್ಯಾರು ಗೊತ್ತ? ಬಲರಾಮ. ಆ ತಾಳ ಫಲಗಳಿರುವಂತಹ ವೃಕ್ಷಗಳ ವನಕ್ಕೆ ಹೋಗ್ತಾರೆ, ಕತ್ತೆ ರೂಪದ ಧೇನುಕಾಸುರ ಬರ್ತಾನೆ, ಧೇನುಕಾಸುರನ ಸಂಹಾರ ಮಾಡುವಂತ ಕೃಷ್ಣ ಬಲರಾಮನಿಗೆ ಸಂಜ್ಞೆ ಮಾಡುತ್ತಾನೆ. ಬಲರಾಮ ಅವನ ಎರಡು ಹಿಂದಿನ ಕಾಲನ್ನು ಹಿಡಿದುಕೊಂಡು ತಿರುಗಿಸಿ ಗಿಡಗಳಿಗೆ ಬಡಿದು ಕೊಲ್ಲುತ್ತಾನೆ. ಚೆನ್ನಾಗಿದೆ. ಧೇನುಕಾಸುರನ ಸಂಹಾರ ಮಾಡಿದ್ಯಾರು? ಬಲರಾಮ. ಕೃಷ್ಣ ಅಷ್ಟೋತ್ತರ ಶತನಾಮಾವಲಿ ಅಂತ ಬರುತ್ತೆ, ಅದರಲ್ಲೇನು ಬರುತ್ತೆ? ಧೇನುಕಾಸುರ ಸಂಹಾರಿ ಅಂತ ಬರುತ್ತೆ. ಅಂದ್ರೆ ಧೇನುಕಾಸುರನ ಕೊಂದವ ಅಂತ ಕೃಷ್ಣನನ್ನು ಹೇಳುತ್ತಾರೆ. ಕೊಂದದ್ದು ಬಲರಾಮ, ಆದರೆ ಕೃಷ್ಣನನ್ನ ಕೊಂದ ಅಂತ ಹೇಗೆ ಹೇಳಿದ್ರು ಅಂದ್ರೆ, ಬಲರಾಮ ಗೊಂಬೆ ಒಳಗೆ ನಿಂತು ಕೊಂದವ ನೀನೇ ಅಂತ ಸ್ತೋತ್ರದ ಅರ್ಥ. ಹೌದಾನೆ? ಹಾಗೆ ಇಲ್ಲಿ ನಮ್ಮನ್ನ ಆ ಅರಗಿನ ಮನೆಗೆ ಕಳಿಸಿದ್ದು ನೀನೆ, ದುರ್ಯೋಧನ ಒಳಗಿದ್ದು, ವಿದುರನ ಒಳಗಿದ್ದು ಸೂಚನೆ ಕೊಡಿಸಿದವ ನೀನೆ. ಯಾಕೆ ನಾವು ಗೊಂಬೆಗಳೇ, ಅವರು ಗೊಂಬೆಗಳೇ. ಈ ತೊಗಲು ಗೊಂಬೆ ಆಟ ಇರುತ್ತೆ, ಈ ಮೇಲಿನ ದಾರ ಕಟ್ಟಿ ಆಡಿಸ್ತಾ ಇರ್ತಾರೆ. ಒಂದು ಗೊಂಬೆ ಒಂದು ಗೊಂಬೆ ಯುದ್ಧ ಮಾಡಬೇಕಾದರೆ ಈ ಗೊಂಬೆಯನ್ನ ಇವನೇ ಹಿಡ್ಕೊಂಡಿರ್ತಾನೆ, ಈ ಗೊಂಬೆಯನ್ನ ಇವನೇ ಹಿಡ್ಕೊಂಡಿರ್ತಾನೆ, ಈ ಗೊಂಬೆ ಮೂಲಕ ಹೊಡೆಸ್ತಾನೆ, ಈ ಗೊಂಬೆ ಮೂಲಕ ಹೊಡೆಸ್ತಾನೆ, ಹೀಗೆ ಹೀಗೆ. ನೀನೇ ದುರ್ಯೋಧನ ಎಂಬ ಗೊಂಬೆ ಮೂಲಕ ನಮಗೆ ಹೋಗು ಹೋಗು ಅಂತ ಹೇಳಿದ್ದು, ಧೃತರಾಷ್ಟ್ರನೆಂಬ ಇನ್ನೊಂದು ಗೊಂಬೆ ಮೂಲಕ ಕೂತ್ಕೊಂಡು ಹೋಗು ಹೋಗು ಅಂತ ಸ್ಟ್ಯಾಂಪ್ ಕೊಟ್ಟದ್ದು. ನಾವು ಗೊಂಬೆಗಳೇ, ನಿನ್ನ ಚಿತ್ತ ಅಲ್ಲಿ, ಅವರಿಬ್ಬರಿಗೂ ಕೂಡ ನೀನೇ ಇದ್ದೀಯ ಎಂಬ ಎಚ್ಚರ ಕೊಡದೇ ಕಳಿಸಿದೀಯ, ನಮ್ಮಲ್ಲಿ ನೀನೇ ಕಳಿಸಿದ್ದೀಯ, ನೀನೇ ನಡೆಸ್ತಾ ಇದ್ದೀಯ ಎಂಬ ಎಚ್ಚರ ಕೊಟ್ಟು ಕಳಿಸಿದ್ದೀಯ. ಆದ ಮೇಲೆ ವಿದುರನಲ್ಲಿ ನಿಂತು ತಿಳಿಸಿಕೊಟ್ಟವ ನೀನೇ, ವಿದುರನಲ್ಲಿ ನಿಂತು ಸುರಂಗ ಮಾರ್ಗ ತೋಡುವವನನ್ನ ಕಳಿಸಿಕೊಟ್ಟದ್ದು ನೀನೇ, ಅವನಲ್ಲಿ ನಿಂತು ಸುರಂಗ ಮಾರ್ಗ ತೋಡಿಸಿದವ ನೀನೇ, ಭೀಮನಲ್ಲಿ ನಿಂತು ದಹನ ಮಾಡಿಸಿದ್ದು ನೀನೆ, ನಮ್ಮನ್ನ ಭೀಮನಲ್ಲಿ ನಿಂತು ಹೊತ್ತುಕೊಂಡು ಬಂದವ ನೀನೆ, ರಕ್ಷಣೆ ಮಾಡಿದ್ದು ಯಾರು ಅಂತ ಕೇಳುತ್ತಾಳೆ. ಅಂದರೆ ಕುಂತಿದೇವಿಯ ಆಳವಾದ ದೃಷ್ಟಿ, ಹೆಜ್ಜೆ ಹೆಜ್ಜೆಗೂ ಪ್ರತಿಯೊಬ್ಬರು ಅಸ್ವತಂತ್ರರು, ಪ್ರತಿಯೊಬ್ಬರು ಗೊಂಬೆಗಳೇ ಗೊಂಬೆಗಳೇ ಎಂಬ ಎಚ್ಚರ, ನಿನೊಬ್ಬನೇ ಎಲ್ಲರನ್ನ ರಕ್ಷಣೆ ಮಾಡೋದು. ಆ ಶಬ್ದ ನೋಡಿ, ತ್ವಯೈವ ನಾಥೇನ, ನೀನೇ ನಾಥ, ಯಾರು ಇಲ್ಲ ರಕ್ಷಣೆ ಮಾಡುವರು, ಹರಿಯೇ ನಿನ್ನವರ ಮೂಲಕ ನೀನೇ ರಕ್ಷಣೆ ಮಾಡುವುದು. ಈ ರೀತಿಯಲ್ಲಿ ಮಹಾ ಅಗ್ನೇಹೇ, ಅಗ್ನಿಯಿಂದ ನಿಮ್ಮನ್ನು ರಕ್ಷಣೆ ಮಾಡಿದೆಪ್ಪ. ಅಲ್ಲೂ ತುಂಬಾ ಚೆನ್ನಾಗಿದೆ ನೋಡಿ. ಆದಮೇಲೆ ಆ ಬಿಲ ಮಾರ್ಗದಿಂದ ಭೀಮಸೇನ ದೇವರು ಬರ್ತಾ ಇದ್ದಾರೆ, ಇವರೆಲ್ಲರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಹೇಗೆ ಬರ್ತಾ ಇದ್ದಾರೆ ಅಂದ್ರೆ, ಅವರೊಬ್ಬರ ಮೇಲೆ ಎಲ್ಲರೂ ಇದ್ದಾರೆ, ಇಬ್ಬರನ್ನ ಭುಜದ ಮೇಲೆ ಇಟ್ಕೊಂಡದ್ದು, ಧರ್ಮರಾಜನನ್ನ ಅರ್ಜುನನನ್ನ, ನಕುಲ ಸಹದೇವರನ್ನ ಕೊಂಕಳಲ್ಲಿ ಇಟ್ಕೊಂಡಿದ್ದಾರೆ. ಅವರ ಎರಡೂ ಕೈಗಳ ಮಧ್ಯೆ ನಕುಲ ಸಹದೇವರು ತೋರಿರಬೇಕಾದ್ರೆ ಅವರ ದೇಹ ಹೇಗಿರಬೇಕು, ಹೇಗಿರಬೇಕದು? ಹಾಗೆ ತಾಯಿಯನ್ನ ಭುಜದ ಮೇಲೆ ಎರಡು ಕಾಲು ಹಾಕಿ ಕೂಡಿಸಿಕೊಂಡಿದ್ದಾರೆ, ಕುತ್ತಿಗೆ ಸುತ್ತು ಕೂಡಿಸಿಕೊಂಡಿದ್ದಾರೆ, ಕರ್ಕೊಂಡು ಬರ್ತಾ ಇದ್ದಾರೆ, ವೇಗವಾಗಿ ಓಡಿ ಬರುತ್ತಾ ಇದ್ದಾರೆ. ಆ ವೇಗ ಯಾಕೆ ಓಡಿದ್ರು ಅಂದ್ರೆ, ಎಲ್ಲಿ ದುರ್ಯೋಧನನ ಕಡೆಯವರು ಬರ್ತಾರೇನೋ ಅಂತ ಓಡಿದ್ರು, ಓಡಿ ಬಂದ್ರು ಅಂತ ಆ ಶಬ್ದ ಬರುತ್ತೆ ಅಲ್ಲ. ದುರ್ಯೋಧನನ ಕಡೆಯವರು ಓಡಿ ಬಂದ್ರೆ ಅದಕ್ಕೆ ಓಡಬೇಕಾ ಇವರು ಯಾರು? ಕೊನೆಯಲ್ಲಿ ಯುದ್ಧದಲ್ಲಿ ದುರ್ಯೋಧನನನ್ನ ಅಕ್ಷೌಹಿಣಿ ಸೈನ್ಯಗಳ ಸಮೇತ ಬಡದ ಹಾಕಿದವರು, ದುರ್ಯೋಧನ ಬರ್ತಾನೇನು ಅಂತ ಹೆದರು ಓಡಬೇಕಾ ಅಂದ್ರೆ, ಹಾಗೆ ಓಡಿ ಓಡಲಿಕ್ಕೆ ಭೀಮ ಓಡಲಿಕ್ಕೆ ಕಾರಣ ಏನು ಅಂದ್ರೆ, ಮಿಕ್ಕವರಲ್ಲಿ ಸಂಶಯ ಬಂತು. ಏನಂತ, ಎಲ್ಲಿ ದುರ್ಯೋಧನ ಬಂದು ಬಿಡ್ತಾನೋ ಅಂತ. ಅವರ ಭಯದಿಂದ ಅವರನ್ನ ಮೋಕ್ಷ ಮಾಡಲಿಕ್ಕೆ ಬೇಗ ಓಡಿದ್ರಂತೆ, ಅವರಿಗೆ ಭಯ ಬಂದಿಲ್ಲ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಬಂದ್ರು. ಇದೆಲ್ಲಿ ಬರುತ್ತೆ ಅಂದರೆ, ರಾಮಚಂದ್ರ ಲಕ್ಷ್ಮಣ ಸಹಿತನಾಗಿ ಕೂತಿದ್ದಾನೆ, ಸುಗ್ರೀವ ನೋಡ್ತಾ ಇದ್ದಾನೆ. ಎಲ್ಲಿ ಋಷ್ಯಮುಖ ಪರ್ವತದಲ್ಲಿ ಎಲ್ಲರೂ ಸೇರಿದ್ದಾರೆ. ಎದುರಿಗೆ ದೂರದಲ್ಲಿ ರಾಮ ಲಕ್ಷ್ಮಣ ಇಬ್ಬರು ಬರುತ್ತಾ ಇರೋದು ನೋಡ್ತಾ ಇದ್ದಾರೆ. ನೋಡಿ ಹೆದರಿಬಿಟ್ಟನಂತೆ ಸುಗ್ರೀವ, ಅಪ್ಪ ನಮ್ಮನ್ನ ಕೊಲ್ಲಲಿಕ್ಕೆ ಇವರಿಬ್ಬರು ಬರ್ತಾ ಇದ್ದಾರೆ, ವಾಲಿಯೇ ಕಳಿಸಿತ್ತು. ಸಹಜ ಕೋತಿ ಅವರು ಬಿಲ್ಲು ಬಾಣ ಹಿಡ್ಕೊಂಡು ಬರ್ತಾ ಇದ್ದಾರೆ, ಹೆದರಿ ಎಲ್ಲಿ ಕೊಲ್ತಾರೋ ಅಂದ್ಕೊಂಡದ್ದು ಸಹಜ ಹೌದಲ್ವಾ? ಹಾಗೆ ಹೆದರ್ತಾರ? ಹೆದರಬೇಕಾದ್ರೆ ಸುಗ್ರೀವನ ಸೈಜೆಷ್ಟು ಗೊತ್ತಾ? ಸುಗ್ರೀವನ ತಾಕತ್ತೆಷ್ಟು ಅಂದ್ರೆ ದೊಡ್ಡ ಪರ್ವತಗಳು, ಚಿಕ್ಕ ಗುಡ್ಡ ಅಲ್ಲ, ಪರ್ವತಗಳ ಮೇಲೆ ಏರಿ ಪರ್ವತದ ಶಿಖರ ದೊಡ್ಡದು, ಅದನ್ನ ಚೆಂಡಿನಂತೆ ಹಾರಿಸುವ ದೊಡ್ಡ ಶರೀರ, ಅಷ್ಟು ತಾಕತ್ತು ಸುಗ್ರೀವನದ್ದು. ಅಂಥ ಸುಗ್ರೀವ ಎದುರೀಗ ದೂರದಲ್ಲಿ ಬರುವ ವ್ಯಕ್ತಿಗಳನ್ನ ನೋಡಿದ ಕೂಡಲೇ ಹೆದರಿಬಿಡ್ತಾ ಇದ್ದಾನೆ. ಅಪ್ಪ ಅಂತ ಯಾಕೆ ಹೆದರಿದ ಅಂದ್ರೆ ಹೇಳ್ತಾ ಇದ್ದ, ಹೆದರ್ಲಿಕ್ಕೆ ಕಾರಣ ಏನಂದ್ರೆ ಅವರ ಭುಜದ ಮೇಲೆ ಅವರ ಭುಜ ಕಟ್ಟು ಭುಜದಲ್ಲಿ ಕಾಣುವ ಶಕ್ತಿಯ ಆ ಒಂದು ಕೇಂದ್ರೀಕರಣವಾಗಿರತಕ್ಕಂತಹ ರೀತಿ ನಿರ್ಮಾಣ, ಆ ಧನುಸ್ಸು ಬಿದ್ದು ಬಿದ್ದು ಗೆರೆಗಟ್ಟಿದಂಥ ಭುಜ, ಅದು ನೋಡಿ ಹೇಳುತ್ತಾ ಇದ್ದಾನೆ ಇವರು ಸಾಮಾನ್ಯರಲ್ಲ, ನನ್ನಂಥ ಕಪಿಗಳು ಸಾವಿರಾರನ್ನ ಕೊಂದು ಹಾಕುವ ತಾಕತ್ತಿರುವವರು ಅಂತ. ಏನು ನಿನ್ನ ಮುಟ್ಲೇ ಇಲ್ಲ, ನಿನ್ನ ಮುಟ್ಟಿಲ್ಲ, ಹೊಡಿಲಿಲ್ಲ, ನೋಡ್ಲೇ ಇಲ್ಲ, ಅವ್ರು ಪಾಡಿದವರು ಹೋಗ್ತಾ ಇದ್ದಾರೆ. ಅವರನ್ನು ನೋಡಿದ ಕೂಡಲೇ ಎಸ್ಟಿಮೇಷನ್ ಶುರುವಾಯಿತು, ಏನಂತ ಇವರಲ್ಲಿ ಇಷ್ಟು ತಾಕತ್ತಿದೆ, ಏನು ಜಸ್ಟ್ ವಿತೌಟ್ ಟಚಿಂಗ್ ಎ ಪರ್ಸನ್ ನೋಡಿದ ಕೂಡಲೇ ಎಸ್ಟಿಮೇಷನ್ ಬರಬೇಕಾದ್ರೆ ಈ ವ್ಯಕ್ತಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇರಬೇಕು ಅಂದ್ರೆ, ಒಬ್ಬ ವ್ಯಕ್ತಿ ಪೆಟ್ಟು ಹಾಕಿದರೆ ಆ ಪೆಟ್ಟು ಹಾಕಿದ ಪೆಟ್ಟು ತಿಂದವನಿಗೆ ಅವನ ಮೈ ಕಟ್ಟಿನ ನೆನಪಿರುತ್ತೆ. ಹಾಗೆ ಅಂಥ ಪೆಟ್ಟು ತಿಂದು 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 ಎಂಥ ಶಕ್ತಿ ಇದ್ದವರಿಗೆ ಎಂಥ ಪೆಟ್ಟು ಕೊಡ್ತಾರೆ, ಆ ಶಕ್ತಿಯ ಗುರುತುಗಳೇನು ಶರೀರದ ಮೇಲೆ ಎಂಬುದು ಅವರಿಗೆ ಗೊತ್ತಿರುತ್ತೆ. ಅವಾಗ ಸುಗ್ರೀವನಿಗೆ ರಾಮನ ಮೈಕಟ್ಟು ರಾಮನ ಭುಜದ ಮೇಲಿರುವ ಆ ಜಿಯ ಅಂದರೆ ಧನುಸ್ಸಿನ ಗುರುತು ಅದು ನೋಡಿದ ಕೂಡಲೇ ಮಹಾಬಲವಂತ ಅಂತ ಆ ಆಕಾರ ನೋಡಿದ ಕೂಡಲೇ ಸುಗ್ರೀವನಿಗೆ ಪರಿಚಯ ಆಯಿತು. ಭಯಂಕರವಾದ ಭಯ ಶುರುವಾಯಿತು, ಕೊಲ್ತಾರೆ ಕೊಲ್ತಾರೆ. ಅವಾಗ ಹನುಮಂತ ಹೇಳಿದ, ನಿನಗೆ ಹಾಗೆ ಕಾಣಿಸ್ತಾ ಇದ್ದಾರೆ, ಹೌದು ನೀನೇನು ಹೇಳಿದ ಸರಿ, ಅವರು ಮಹಾಬಲವಂತರೇ ಸರಿ, ಆದರೆ ನಿನ್ನನ್ನು ಕೊಲ್ಲಿಕ್ಕೆ ಬರುವರು ಅಂತ ಹೇಳಿದ್ದೆಲ್ಲ ಆ ವಿಷಯ ಸರಿಯಲ್ಲ. ಇಲ್ಲಪ್ಪ ನನಗೆ ಹೆದರಿಕೆ ಆಗ್ತಾ ಇದೆ. ಹೌದಾ, ನಾನು ತಿಳ್ಕೊಂಡು ಬರ್ತೇನೆ. ಭಿಕ್ಷುಕನ ರೂಪದಿಂದ ಹನುಮಂತ ಬಂದ, ರಾಮನ ಹತ್ರ ಬಂದ, ಮಾತಾಡಿದ, ಯಾರು ನೀವು ಏನು ಹೇಗೆ ತುಂಬಾ ಮಾತಾಡಿದ. ಇಬ್ಬರು ಸುಮ್ಮನೆ ಕೇಳ್ತಾ ಕೂತಿದ್ರು, ಹನುಮಂತನಂತ ಎಲ್ಲ ಕೇಳ್ತಾ ಇದ್ರು. ಕೊನೆಗೆ ರಾಮ ಅಂದು ಬಿಡ್ತಾನೆ, ಹನುಮಂತ ಮಾತಾಡಿ ನಿಂತು ಬಿಡ್ತಾನೆ, ನಿನ್ನಾಯ್ತು ನನ್ನ ಮಾತು ಮುಗಿಯಿತು ಅಂತ ಸುಮ್ಮನೆ ಇರ್ತಾನೆ. ಯಾರು ನೀವು, ಎಲ್ಲಿಂದ ಬಂದಿದ್ದೀರಾ, ಈ ಕಾಡಿನಲ್ಲಿ ಯಾಕೆ ಬಂದಿದ್ದೀರಾ, ರಾಜನ ಮಕ್ಕಳಂತೆ ಇದ್ದೀರಾ, ಕಾಡಲ್ಲಿ ಯಾಕೆ ಬಂದಿದ್ದೀರಾ, ತುಂಬಾ ಲಕ್ಷಣ ಕಾಣುತ್ತಾ ಇದೆ, ತುಂಬಾ ಮಾತಾಡಿದ್ರು, ಸುಮ್ಮನೆ ಇದ್ಬಿಟ್ರು. ಅವಾಗ ರಾಮ ಶುರು ಮಾಡಿದ್ದಾನೆ, ಲಕ್ಷ್ಮಣ ನೋಡಿದ್ದೀಯ, ಬಹುಭಾಷಿಕಾನೇನ ತುಂಬಾ ಮಾತಾಡಿದ, ಹೌದು ಮಾತು ನೋಡಿದೀಯ, ಕಿಂಚಿತ್ ಅಪಶಬ್ದಿತ ನ ಕಿಂಚಿತ್ ಅಪಶಬ್ದ, ಒಂದ ಅಪಶಬ್ದ ಇಲ್ಲ ನೋಡಯ್ಯ. ಅಂದ್ರೆ ರಾಮನ ದೃಷ್ಟಿ ಹೇಗಿದೆ, ಬರೀ ಶಬ್ದ ಮಾತ್ರ ಕೇಳ್ತಾ ಇಲ್ಲ, ಅಪಶಬ್ದವೂ ನೋಡುತ್ತಾರೆ, ಎಲ್ಲ ನೋಡುತ್ತಾರೆ. ಅವರ ಇಡೀ ವ್ಯಕ್ತಿತ್ವವನ್ನೇ ಮಾತಿನಿಂದ ಅಳಿಯುವಂತಹ ತಾಕತ್ವ ರಾಮಚಂದ್ರನಲ್ಲಿ ಕಾಣುತ್ತಾ ಇದೆ. ರಾಮಚಂದ್ರ ನೋಡುತ್ತಾನೆ, ನೋಡು ತಾಕತ್ತಿನ ಪ್ರತೀಕ ಹನುಮ ಅಂತ ಹೇಳಿ ಕೊನೆಗೆ ಹನುಮಂತ ರಾಮನ ಪರಿಚಯ ಆಗುತ್ತೆಲ್ಲ ಆಗುತ್ತೆ. ತಾನು ಕಪಿ ರೂಪದಿಂದ ಕರ್ಕೊಂಡು ಹೋಗ್ಲಿಕ್ಕೆ ಇಬ್ಬರನ್ನ ಭುಜದ ಮೇಲೆ ಕರ್ಕೊಂಡು ಹೋಗ್ಲಿಕ್ಕೆ ಸಿದ್ಧನ ಆಗ್ತಾನೆ. ಅವಾಗ ಪ್ರಶ್ನೆ, ಯಾಕೆ ಕಪಿರೂಪದಿಂದಲೇ ಬರಲಿಲ್ಲ, ಭಿಕ್ಷುಕ ರೂಪದಿಂದ ಯಾಕೆ ಬಂದದ್ದು ಅಂದ್ರೆ, ಭಯ ನಿಮ್ಮ ಭಯ ಇತ್ತು ಹೋಯಿತು, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಅಂದ್ರೆ ಅದಕ್ಕೆ ಆಚಾರ್ಯರು ಬರೀತಾರೆ, ಭಯ ಯಾರಿಗೆ, ನನಗಲ್ಲ ಸುಗ್ರೀವನಿಗೆ.
ಸುಗ್ರೀವನಿಗೆ ಭಯ ಇದ್ದದ್ದರಿಂದ ನಾನು ಮನುಷ್ಯ ವೇಷದಲ್ಲಿ ಬಂದೆ, ನನಗೆ ನಿನ್ನ ಮೇಲೆ ಭಯ ಇಲ್ಲ, ಅಂದರೆ ನೀನು ಕೊಲ್ತಿ ಎಂಬ ಭಯ ನನಗಿದ್ದಿಲ್ಲ, ಅವನಿಗಾಗಿ ವೇಷ ಹಾಕೊಂಡು ಬಂದೆ. ಸುಗ್ರೀವನಿಗೆ ಓಹೋ ಹನುಮ ಹೋದ್ರೆ ಕೊಂದು ಬಿಡ್ತಾನೆ, ಮನುಷ್ಯ ವೇಷದಲ್ಲಿ ಹೋಗಿದ್ದಾನಲ್ಲ ಕೊಲ್ಲಲ್ಲ ಅಂತ ತಲೆಯಲ್ಲಿದೆ. ಆದಕ್ಕೆ ಬಂದಟ್ಟೆ ನನಗೇನು ಇಲ್ಲ, ನನಗೆ ಭಯ ಇಲ್ಲದಿದ್ದರೂ ಇನ್ನೊಬ್ಬರ ಭಯಕ್ಕಾಗಿ ಹೇಗೆ ಬಂದನೋ ಹಾಗೆ ಭೀಮಸೇನ ದೇವರಿಗೆ ಭಯ ಇಲ್ಲದಿದ್ದರೂ ಅವರೆಲ್ಲರ ಭಯಕ್ಕಾಗಿ ಓಡುತ್ತಾ ಹೋದರು. ಎಷ್ಟು ರಭಸದಿಂದ ಓಡಿದರು ಅಂದ್ರೆ ನೋಡಿ, ಎರಡೂ ಕೈಯಿಂದ ಹಿಡ್ಕೊಂಡಿದ್ದಾರೆ, ಮೇಲೆ ಹಿಡ್ಕೊಂಡಿದ್ದಾರೆ, ಎದುರಿಗೆ ಹೋಗ್ತಾ ಇದ್ರೆ ಏನದು ಮೇನ್ ರೋಡ್, ದೊಡ್ಡ ಕೀತಾರಣ್ಯ, ದೊಡ್ಡ ದೊಡ್ಡ ಮರಗಳೆಲ್ಲ ಅಡ್ಡಿ ಇವೆ, ಹೇಗಂದ್ರೆ ಹೇಗೆ ಬೆಳೆದಿವೆ ಎಲ್ಲ ಪೊದೆಗಳು, ಒಂದು ಕಾಲ ಹೆಜ್ಜೆ ಹಾಕ್ಲಿಕ್ಕಿಲ್ಲ. ಅಂಥ ಕಡೆ ಆ ಮರಗಳನ್ನ ಉರುಳಿಸಿ ಉರುಳಿಸಿ ಓಡತಾ ಇದ್ದಾರಂತೆ. ಉರುಳಿಸಿದ್ದು ಹೇಗೆ ಅಂದ್ರೆ ಎದೆಯಿಂದಲೇ ಅವರು ಹೊಡಿತಾ ಇಲ್ಲ, ಅವರು ಹೋಗೋ ವೇಗಕ್ಕೆ ಅವರ ಎದೆ ಕೈ ಕಾಲುಗಳು ಬಡದೆ ಆ ಗಿಡಗಳೆಲ್ಲ ಮುರಿದು ಹಾರತಾ ಇವೆ ಅಂತೆ. ಎಷ್ಟು ವೇಗದಿಂದ ಓಡಿರಬೇಕು, ನಮಗೂ ಕಣ್ಣು ಕೊಟ್ಟಿದ್ರೆ ನಾವು ಅವರು ಓಡೋದು ನೋಡತಾ ಇದ್ದಿದ್ರೆ ಅದು ನೋಡಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತೋ ಅನಿಸಿಬಿಡುತ್ತೆ ಅಲ್ವಾ. ಹಾಗೆ ಓಡಿ ಒಂದು ಕಡೆ ನಿಂತರು. ನಿಂತಾಗ ಅಲ್ಲ ಇಷ್ಟ್ಯಾಕೆ ಹೇಳ್ತಾ ಇದ್ದೀರಾ ಅಂದ್ರೆ ಭಾರತದ ರುಚಿ ಗೊತ್ತಿಲ್ಲ, ಹೌದಲ್ವ, ಭಾರತ ಪೂರ್ಣ ಕೇಳಲಿಲ್ಲ. ಅಲ್ಲಿ ಹೆಜ್ಜೆ ಹೆಜ್ಜೆಗೂ ಭಾರತದಲ್ಲಿ ನಾವು ಇಲ್ಲಿರಬಾರದು, ಪ್ರವಚನ ಕೇಳೋ ಕಾಲಕ್ಕೆ ಅಲ್ಲಿಗೆ ಹೊರಟು ಹೋಗ್ಬೇಕು. ಜಸ್ಟ್ ಇಲ್ಲಿಂದ ಅಲ್ಲಿಗೆ ಹೊರಟು ಹೋದ್ರೆ ಅಲ್ಲೇ ಇದ್ದು ಬಿಟ್ರೆ ಆ ಲೋಕದಲ್ಲೇ ಅಲ್ಲೇ ನಮ್ಮ ಕಣ್ಣ ಮುಂದೆ ನಡೆಯಿತ, ನಮ್ಮ ಮುಂದೆ ಅಲ್ಲಿ ಹೋಗ್ತಾ ಇದ್ದಾರೆ ಅವ್ರ ಜೊತೆಗೆ ನಾವು ಹೋದಂತೆ ನಾವು ಭಾವನೆ ಇದ್ದು ಬಿಟ್ರೆ ಪುರಾಣ ಬಹಳ ಆನಂದ ಇರುತ್ತೆ. ಅಲ್ಲಿ ಹೋಗ್ತಾರೆ, ನಿಲ್ಲುತ್ತಾರೆ ಒಂದು ಕಡೆ, ಎಲ್ಲರೂ ಥೋಕ್ಕಂತ ಬೀಳುತ್ತಾರೆ. ಹೇಗೆ ನಾವೇನು ಕಷ್ಟಪಟ್ಟಿಲ್ಲ, ರಾತ್ರಿ 10 ಗಂಟೆ ಕೂತದ್ದು, ಬೆಳಿಗ್ಗೆ 6ಕ್ಕೆ ಬೀಳದತ್ತು ಬಸ್ಸಿಂದ, ಸುಸ್ತಾಗಿರುತ್ತೆ, ಓಡಿದ್ದು ಬಸ್, ನಾವು ಕೂತದ್ದಷ್ಟೇ, ನಮಗೆ ಯಾಕೆ ಸುಸ್ತು ಅಲ್ವೇ, ಏನೂ ಮಾಡಿಲ್ಲ ಕೂತು ಹೋಗಿದ್ದಷ್ಟೇ. ಏನೋ ಪರ್ವತ ಎತ್ತು ಸುಸ್ತು ಮತ್ತು ಹೋಗಿ ಮತ್ತು ಮಲಗಿ ಎದ್ದು ಅವತ್ತೆಲ್ಲ ಅಯ್ಯೋ ಜರ್ನಿ ಸ್ಟ್ರೈನು ಹಾಗೆ ಆಯ್ತಂತೆ. ಓಡಿ ಬಂದದ್ದು ಭೀಮ ಸುಸ್ತಾಗಿ ಬಿದ್ದದ್ದು ಮಿತ್ರಲ್ಲ, ಏನೋ ಕೂತು ಬಂದದ್ದಕ್ಕೆ ಆ ವೇಗಕ್ಕೆ ಸುಸ್ತಾದರಂತೆ. ಆ ರೀತಿಯಲ್ಲಿ ಬಿದ್ದಿದ್ದಾರೆ. ಆ ಬಿದ್ದಾಗ ಇಡೀ ಸುತ್ತು ಕತ್ತಲು ಕಾಡು, ನಮ್ಮ ಬೆಂಗಳೂರಲ್ಲೇ ಎಲೆಗಳೆಲ್ಲ ಬಿದ್ದಿರುತ್ತೆ, ಮರಗಳು ಜಾಸ್ತಿ ಇಲ್ಲಿ, ಎಲೆಗಳೆಲ್ಲ ಬಿದ್ದಿರುತ್ತೆ. ಒಂದು 3 ದಿವಸ ಇವರು ಸ್ಟ್ರೈಕ್ ಮಾಡಿದ್ರೆ ಬಿಬಿಎಂಪಿ ಅವರು, ಇಡೀ ಎಲ್ಲಾ ರೋಡ್ಗಳಲ್ಲಿ ಎಲೆಗಳೆಲ್ಲ ಇಷ್ಟು ಬಿದ್ದಿರುತ್ತೆ. ಮತ್ತೆ ಕಾಡಲ್ಲಿ ಯಾರು ಬರಬೇಕು ಬಿಬಿಎಂಪಿ ಅವರು, ಎಲ್ಲ ಎಲೆಗಳು ರಾಶಿ ರಾಶಿ, ಕಣ್ಣಿಗೆ ಯಾರು ಕಾಣಿಸಲ್ಲ ಅಂಥ ಎಲೆಗಳ ರಾಶಿ ಆ ಗುಂಪಿನ ಮಧ್ಯೆ ಇದ್ದಾರೆ. ಕತ್ತಲು ಅಂದ್ರೆ ಈಗ ಎಕ್ಸ್ಪೀರಿಯನ್ಸ್ ಆಯ್ತಲ್ಲ, ಕವರ್ ಕಟ್ಟಾದಾಗ ಇನ್ನೂ ಜಾಸ್ತಿ ಇರುತ್ತೆ, ಏನು ಕಾಣಿಸಲ್ಲ ಅಂಥ ಕತ್ತಲಿದೆ. ಏನು ಹಗಲು, ಹಗಲಿನಲ್ಲಿ ಕತ್ತಲು, ಏನು ಕಾಣಿಸ್ತಾ ಇಲ್ಲ, ಗಿಡಗಳು ಹಾಗೆ ಬೆಳೆದಿವೆ. ಅಂತ ಕತ್ತಲ ಮಧ್ಯೆ ಕೂತಿದ್ದಾರೆ. ಯಾವ ದಿಕ್ಕಿಗೆ ಹೋಗಬೇಕು, ಎಲ್ಲಿಗೆ ಹೋಗಬೇಕು ಗೊತ್ತಿಲ್ಲ, ಸುಮ್ಮನೆ ಕೂತಿದ್ದಾರೆ. ಅಂತ ಕೂತಿರುವಾಗ ಗೊತ್ತಿಲ್ಲ ಅಂದ್ರೆ ಅಲ್ಲಿ ಮಿಕ್ಕ 5 ಜನಕ್ಕೆ ಗೊತ್ತಿಲ್ಲ, ಇನ್ನೊಬ್ಬರಿಗೆ ಭೀಮನಿಗೆ ಗೊತ್ತಿದ್ರು ಗೊತ್ತಿಲ್ಲ. ಯಾಕೆ ಅಂದ್ರೆ ಗೊತ್ತಿದ್ದನ್ನ ತೋರುವಂತ ಅಪ್ಪಣೆ ಇಲ್ಲ ದೇವರದ್ದು, ಅದಕ್ಕೆ ಏನು ತೋರಲ್ಲ, ಸುಮ್ಮನೆ ಇದ್ರು, ಅವರು ಸುಮ್ಮನೆ ಇದ್ರು, ಎಲ್ಲರೂ ಸುಮ್ಮನೆ ಇದ್ರು. ಸುಮ್ಮನೆ ಇರೋದು ಅಂದ್ರೆ ಏನು ಅಂದ್ರೆ ಒಳಗಿರೋ ಸ್ವಾಮಿಯನ್ನೇ ನೆನೆಯುತ್ತಾ ಇದ್ರು. ನಿನ್ನಿಚ್ಛಾ ಹರಿಯೇ ಕರಕೊಂಡು ಬಂದಿದ್ದೀಯ, ನಿನ್ನ ಅಧೀನರು ನಾವು. ಆವಾಗ ವೇದವ್ಯಾಸ ರೂಪದಿಂದ ಶ್ರೀಹರಿ ಪ್ರತ್ಯಕ್ಷ. ಅವ್ರು ಕರೆದಿಲ್ಲ, ಬಾ ಸ್ವಾಮಿಯೇ ಬಂದ. ಬಂದು ಇಡೀ ಅಡವಿ ಎಲ್ಲ ಇವರ ಮೈ ಪ್ರಕಾಶದಿಂದ ಬೆಳಗ್ತಾ ಇದೆ, ಎಲ್ಲ ಸರದು ಹೋಯಿತು. ಮಾರ್ಗ ತೋರಿಸಿದ್ರು, ಹೊರಡಿ ಏಕಚಕ್ರ ನಗರಕ್ಕೆ ಅಂತ ಕಳಿಸಿಕೊಡ್ತಾ ಇದ್ದ. ಅಂತ ಹೇಳಿದ್ರು, ನೀನೇ ಅಲ್ವಾ ಅಲ್ಲಿ ಬಂದು ನಮಗೆ ಮಾರ್ಗ ತೋರಿದ್ದು, ನಾವು ಕರೆದವ ಕರೆದಿಲ್ಲ, ಆಪತ್ತನ್ನ ಪರಿಹಾರ ಮಾಡಿದ್ಯಾರು ನೀನೇ. ಅದಕ್ಕೆ ವಿಮೋಚಿತ ಅಹಂಚ ಸಹಾತ್ಮಜಾ ವಿಭೋ ತ್ವಯೈವ ನಾಥೇನ, ನೀನೇ ಬಂದು ರಕ್ಷಣೆ ಮಾಡಿದ್ದು ಹರಿಯೇ. ಇನ್ನ ನಾನಾ ರೀತಿ ರಾಕ್ಷಸರೆಲ್ಲ ಬಂದರು, ನಾನಾ ರೀತಿ ಎಲ್ಲರೂ ಬಂದರು, ನಮ್ಮ ಮೇಲೆ ತೊಂದರೆ ಕೊಡಲಿಕ್ಕೆ ಬಂದರು. ಎಲ್ಲರನ್ನು ಕೂಡ ಭೀಮನೊಳಗೆ ನಿಂತು ನೀನೇ ಸಂಹಾರ ಮಾಡಿಸಿತ್ತು. ಇದಕ್ಕೆ ಉತ್ತರ ಪುರಂದರದಾಸರು ಕೊಡ್ತಾರೆ. ಭಾರತ ಯುದ್ಧ ನಡೆಯಿತು. ಅಂಥ ಭಾರತದಲ್ಲಿ ಅಷ್ಟು 18 ಅಕ್ಷೋಹಿಣಿ ಸೈನ್ಯ ಸಂಹಾರ ಆಗಬೇಕಾದ್ರೆ ಯಾರು ಮೈನ್ ಪರ್ಸನ್? ನಿಮ್ಮ ಕ್ರಿಕೆಟ್ ಅಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್, ಮ್ಯಾನ್ ಆಫ್ ದಿ ಭಾರತ ಯುದ್ಧ ಯಾರು? ಆ ಮ್ಯಾಚ್ ಅಲ್ಲಿ ಯಾವುದು ಯುದ್ಧದ ಮ್ಯಾಚ್ ಅಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಯಾರು ಅಂತ ಕ್ವಶ್ಚನ್. ಅದಕ್ಕೆ ಒಬ್ಬೊಬ್ಬರು ಒಬ್ಬೊಬ್ಬರಿಗೆ ಅಲ್ಲಿ ಡಿಸ್ಕಷನ್ ಬೋರ್ಡ್ ಇರುತ್ತಲ್ಲ, ಯಾರಿಗೆ ಕೊಡಬೇಕು ಮ್ಯಾನ್ ಆಫ್ ದಿ ಮ್ಯಾಚ್ ಅಂತ ಕೊಟ್ಟಾಗ ಡಿಸ್ಕಷನ್ ನಡೆದು ಕೊನೆಗೆ ಡಿಕ್ಲೇರ್ ಮಾಡ್ತಾರೆ. ಅದೇ ತರ ಈ ಭಾರತ ಯುದ್ಧದಲ್ಲಿ ಯಾರಿಗೆ ಕೊಡಬೇಕು? ಕೆಲವರಂದ್ರು ಬೋರ್ಡ್ ಮೀಟಿಂಗ್, ಯಾರು ಕವಿಗಳೆಲ್ಲ ಸೇರಿಕೊಂಡು ಭಾರತನಲ್ಲ ಕರ್ಣನೆಂಬರು ಕೆಲವೇ. ಕರ್ಣ ಸೂಪರ್, ಬಹಳ ಚೆನ್ನಾಗಿ ಆಡಿದ, ಎಲ್ಲ ಯುದ್ಧ ಮಾಡಿದ. ಕೆಲವರಂದ್ರು ಭಾರತನಲ್ಲ ಅರ್ಜುನನೆಂಬರು ಕೆಲರು. ಎಷ್ಟು ಜನನ ಕೊಂದು ಕೊಂದು ಹೆಣಗಳ ರಾಶಿ ಯಾರು? ಅರ್ಜುನ ಸೃಷ್ಟಿ ಮಾಡಿದ್ದು. ಕೊನೆಗೆ ಕೃಷ್ಣ ಅರ್ಜುನರು ರಥದಲ್ಲಿ ಕೂತು ಆ ರಥ ಓಡ್ತಾ ಇತ್ತು. ಆ ರಥ ಓಡುವ ಕಾಲಕ್ಕೆ ವೇಗದಿಂದ ಓಡ್ತಾ ಇತ್ತು. ಹೇಗಿತ್ತು ಅಂದ್ರೆ ಹೇಳುತ್ತಾರೆ, ಭೂಮಿಯ ಮೇಲೆ 4-5 ಅಡಿಗಳ ಮೇಲೆ ರಥ ಓಡ್ತಾ ಇತ್ತಂತೆ. ಅಂದ್ರೆ ಆಕಾಶದಲ್ಲಿ ರಥ ಓಡ್ತಾ ಇತ್ತು ಅಂದ್ರೆ ಆ ರಥಕ್ಕೂ ಭೂಮಿಗೂ ಮಧ್ಯೆ ಏನಿದ್ದಿಲ್ವ ಅಂದ್ರೆ ಇತ್ತು ಹೆಣಗಳ ರಾಶಿ. ಹೇಗೆ ನಾವು ಕೇಕ್ ಮಾಡಿದ ದಪ್ಪನ ಕೇಕ್ ಎಲ್ಲ ಹರಡಿಕೊಂಡಿರ್ ತಟ್ಟೆಯಲ್ಲಿ ಇರುತ್ತಲ್ಲ, ಆ ತರ ಹೆಣಗಳ ರಾಶಿ ಇಡೀ ಕುರುಕ್ಷೇತ್ರದಲ್ಲಿ ಕೇಕ್ ತರ 4-5 ಅಡಿ ರಾಶಿ ಬಿದ್ದಿದ್ರೆ ಅದರ ಮೇಲೆ ಈ ಚಕ್ರ ವೇಗದಿಂದ ಓಡತಾ ಇದೆ. ಆ ರಾಶಿ ಸೃಷ್ಟಿ ಮಾಡಿದ್ರಲ್ಲಿ ಪ್ರಧಾನತ್ತು ಯಾರಯ್ಯ ಅಂದ್ರೆ ಅರ್ಜುನ. ಕೊಂದು 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 ಹಾಕಿದ್ದ. ಅದಕ್ಕೆ ಮ್ಯಾನ್ ಆಫ್ ದಿ ಮ್ಯಾಚ್ ಯಾರು? ಅರ್ಜುನ ಅಂತ ಕೊಡೋಣ. ಆವಾಗ ಅಂದ್ರು ಏನಿನ್ನ ನಿಮ್ಗೇನು ಗೊತ್ತು, ಅರ್ಜುನನ ನೋಡ್ತೀರಾ ಕರ್ಣನ ನೋಡ್ತೀರಾ ಒಂದು ಕಡೆ ಭೀಮನ ನೋಡಿದಿರಾ ಅಂತ ಏನದು ಅಂದ್ರೆ ಇಡೀ ಎಲ್ಲಾ ಯುದ್ಧದಲ್ಲಿ ಪ್ರಚಂಡ ಯುದ್ಧದಲ್ಲಿ ಮನುಷ್ಯರ ಪಾತ್ರಕ್ಕಿಂತ ಪ್ರಾಣಿಗಳ ಪಾತ್ರ ಜಾಸ್ತಿ. ಕುದುರೆ ಆನೆ, ಆನೆ ಬಲ ಬಹಳ ಭೀಕರವಾದ್ದು, ತುಳಿದು ಹಾಕ್ಬಿಡುತ್ತೆ. ಅಂಥ ಆನೆಯ ಬಲ ಕುರುಗಳ ಅಂದ್ರೆ ಈ ಕೌರವರ ವಿಶೇಷ ಪಕ್ಷದಲ್ಲಿ ಆನೆಯ ಬಲ ಜಾಸ್ತಿ. ಅವರು ಇಡೀ ಅದರಿಂದ ತುಳಿದು ಹಾಕ್ಬೇಕು ಅಂತ ಬಂದವರು. ಇಡೀ ಧರ್ಮರಾಜ ನೋಡುತ್ತಾನೆ ಈ ಮನುಷ್ಯರನ್ನ ಕೊಲ್ಲುವುದು, ಆನೆಯನ್ನ ಬಾಣ ಹಾಕಿಕೊಳ್ಳೋದು ಬಹಳ ಕಷ್ಟ, ಎಷ್ಟು ಹೊಡಿಬೇಕು ಅದಕ್ಕೆ, ಏನಾದರೂ ಸಾಯಲ್ಲ, ಅಯ್ಯನ್ನ ಕೊಲ್ತಾ ಇರುತ್ತೆ. ಅದಕ್ಕೆ ಆನೆಗಳನ್ನ ಯಾರು ಕೊಲ್ತಾರಪ್ಪ ನೋಡ್ರಿ ನಮ್ಮಲ್ಲಿ ಯಾರಿದ್ದಾರೆ? ಭೀಮ ಅಂತ. ನಾನಿದ್ದೇನೆ, ಯಾಕೆ ಚಿಂತೆ ಮಾಡ್ತೀನಿ? ಅವಾಗ ಹೇಗ್ ಕೊಲ್ಬೇಕು? ಒಂದು ಗದೆ ಹಿಡ್ಕೊಂಡು ಒಂದೊಂದು ಆನೆಯನ್ನು ಬಿಡುತ್ತೆ. ಹೇ ಟೈಮ್ ವೇಸ್ಟ್ ಅಂತ ಹೇಗ್ ಮಾಡಿದ್ರು? ಒಂದು ಆನೆಯನ್ನೇ ಎಬ್ಬಿಸೋದು, ಆನೆಯಿಂದ ಆನೆಯನ್ನ ಹೊಡೆಯೋದು. ನೋಡಿರ್ಬೇಕು ನಾವು, ಚೆನ್ನಾಗಿರುತ್ತೆ ಆ ಯುದ್ಧ. ಊಟ ಹೋಗಲ್ಲ, ಹೆದರ್ತಾ ಇದೆ. ಅದು ಶ್ರೀಪಾದ ವರ್ಣನೆ ಮಾಡ್ತಾರೆ ಮಧ್ವನಾಮದಲ್ಲಿ. ಹರಿಗಳನ್ನು ಹರಿಗಳಿಂ, ಕರಿಗಳನ್ನು ಕರಿಗಳಿಂ, ಅರಗವೀರನಿಗೆ ಸುರ ನರದು ಸರಿಯೇ. ನೊಬ್ಬಡಿ ಕಣ್ ಡಾಮಿನೇಟ್ ಹಿಮ್. ಇಡೀ ಭಾರತ ಯುದ್ಧದಲ್ಲಿ ಎಲ್ಲರ ಚಟ್ನಿ ಮಾಡಿದ್ದು ಭೀಮಸೇನ ಒಬ್ಬನೇ ಅಂತ ಕೊನೆಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಯಾರು ಅಂತ ಭೀಮಸೇನ ಅಂತ ಡಿಕ್ಲೇರ್ ಮಾಡೋ ಕಾಲಕ್ಕೆ ಅವರೇ ಶಾಸ್ತ್ರದಲ್ಲಿ ಶ್ರೀಮದಾಚಾರ್ಯರಾಗಿ ಬಂದು ನಾವು ಯಾರು ಅಲ್ಲಯ್ಯ, ಮ್ಯಾನ್ ಆಫ್ ದಿ ಮ್ಯಾಚ್ ಯಾರು ಅಂದ್ರೆ ಯುದ್ಧವೇ ಮಾಡದೆ ಕೂತಿರುವ ಕೃಷ್ಣ ಅಂದ್ರು. ಏನ್ರಿ ಇದು, ಕೃಷ್ಣ ಅಸ್ತ್ರವೇ ಹಿಡಿದಿಲ್ಲ, ಒಬ್ಬರನ್ನ ಒಂದು ಬಾಣ ಹಾಕಿ ಹೊಡೆದಿಲ್ಲ, ಅವನಿಗೆ ಹೇಗೆ ಕೊಡ್ತೀರಾ ಅಂದ್ರೆ ಅವನೇ ಎಲ್ಲರಲ್ಲಿ ನಿಂತು ಹೊಡೆಸಿದ್ದು ಬಡಿಸಿದ್ದು. ಅವನು ಸರಕೊಂಡ್ರೆ ಎಲ್ಲರೂ ಸ್ಟ್ಯಾಂಡ್ ಸ್ಟಿಲ್ ಹಾಗೆ ಇರ್ತಾರೆ. ಈಸ್ ದಿ ಮ್ಯಾನ್ ಆಫ್ ದಿ ಮ್ಯಾಚ್. ಹೌದಲ್ವ? ನಿಜವಾದ ಭಾರತ ನಲ್ಲ ಪುರಂದರ ವಿಠಲ ಅಂದ್ರು. ಆ ಎಚ್ಚರ ಇದ್ದವರೇ ಪಾಂಡವರು. ಈಗ ಅರ್ಥ ಆಯಿತು, ನಮಗೆ ಜೀವನದಲ್ಲಿ ಬರುವಂತಹ ಎಲ್ಲಾ ಪಾತ್ರಗಳು ದುಃಖಗಳು ಎಲ್ಲವೂ ಬರ್ತಾ ಇದೆ, ಎಲ್ಲದರಲ್ಲೂ ಹರಿಯಿದ್ದು ಕರ್ಕೊಂಡು ಬರ್ತಾ ಇದ್ದಾನೆ ಎಂಬ ಎಚ್ಚರ ಯಾರಿಗಿರುತ್ತೆ ಅವರ ಸುತ್ತ ದೇವರಿರ್ತಾರಂತೆ. ದೇವ ನಮ್ಮ ಸುತ್ತ ಇರಬೇಕಾ?
ಅವನು ನಮ್ಮ ಸುತ್ತಿದ್ದ ಎಲ್ಲರೊಳಗೂ ಇದ್ದಾನೆ ಅಂತ ನಾವು ಚಿಂತನೆ ಮಾಡಿದರೆ ನಮ್ಮ ಸುತ್ತೇ ದೇವರಿರ್ತಾರೆ. ಆ ಸೂತ್ರವನ್ನೇ ಆಚಾರ್ಯ ಹೇಳಿಕೊಟ್ರು, ಮಮ ಸ್ವಾಮಿ ಹರಿರ ನಿತ್ಯಂ ಸರ್ವಸ್ವತಿ ರೇವಚ. ಇದು ಮಂತ್ರ ಸದಾ ಜಪ ಆಗಬೇಕು. ನನ್ನೊಳಗಿದ್ದವನೇ ನನ್ನ ಸುತ್ತಿದ್ದವರಲ್ಲಿದ್ದಾನೆ, ಸಹಾಯ ಮಾಡುವವರಲ್ಲೂ ಇದ್ದಾನೆ, ಬೈಯೋರಲ್ಲೂ ಇದ್ದಾನೆ, ನನ್ನ ದೂರುವವರಲ್ಲೂ ಇದ್ದಾನೆ, ಅವನೇ ಎಲ್ಲ ಕಡೆ ಇದ್ದಾನೆ, ಅವನೇ ನನ್ನ ಸ್ವಾಮಿ. ಈ ಚಿಂತನೆ ಮಾಡಿದವರೇ ಇವರು. ಶ್ಲೋಕ ಚಿಕ್ಕದು, ಅರ್ಥವು ಸ್ವಲ್ಪ. ನಮ್ಮನ್ನ ಅಗ್ನಿಯಿಂದ ರಕ್ಷಣೆ ಮಾಡಿದ್ಯಾ, ಅದರಿಂದ ರಕ್ಷಣೆ ಮಾಡಿದ್ಯಾ ಸ್ವಾಮಿ ದೊಡ್ಡವ, ಇಷ್ಟು ಹೇಳಿದ್ರೆ ಸಾಕಾಗ್ತಿತ್ತು. ಆದರೆ ಆ ಒಂದು ಚಿತ್ರಣ ಅಲ್ಲಿಗೆ ಹೋದಾಗ ಪಾಂಡವರ ದೃಷ್ಟಿ, ಅವರ ತಲೆಯಲ್ಲಿ ಭಗವಂತನ ಚಿಂತನ, ಅವನೇ ನಾಥ ನಮ್ಮ ಚಿಂತನೆಯಿಂದ ಬದುಕಿದ ಐದು ಜನರವರು, ಅವರ ಚಿಂತನೆ ನಮಗೆ ಬೇಕಾಗಿದ್ದಿಲ್ಲಿ. ಅವರು ಹೇಗಿದ್ರು, ಏನ್ ತಿಂದ್ರು, ಏನ್ ಮಾಡಿದ್ರು, ಬಡದ್ರ ಕಡದ್ರ ತಿಂದ್ರ ಏನಾಯಿತು, ಇದು ಕಥೆ ಅಲ್ಲ. ಆ ಇಡೀ ಜೀವನದಲ್ಲಿ ಅವರ ಥಾಟ್ ಪ್ರಾಸೆಸ್ ಆಗಿತ್ತು, ಅದು ನಮಗೆ ಬೇಕಾಗಿದ್ದು, ಅದು ನಮ್ಮ ಜೀವನದಲ್ಲಿ ಇಂಪ್ಲೈ ಮಾಡಬೇಕು. ಅದಕ್ಕಾಗಿ ಭಾಗವತ ಹೊರಟದ್ದು. ವಿಷಾತ್ ಇನ್ನು ಹೇಳುತ್ತಾ ಇದ್ದಾರೆ, ಅಸತ್ ಸಭಾಯ ಸಭಾ ದೊಡ್ಡವರೇ ಸೇರಿದ್ರು, ಎಲ್ಲರೂ ದೊಡ್ಡವರಿದ್ರು, ಆದರೆ ದುರ್ಯೋಧನನ ಪಾಶಕ್ಕೆ ಸಿಕ್ಕಾಕೊಂಡಿದ್ರು. ದ್ರೌಪದಿ ದೇವಿಗೆ ತುಂಬಾ ಅವಮಾನ ಆಗ್ತಾ ಇದ್ರೆ ಅಲ್ಲಿ ರಕ್ಷಣೆ ಮಾಡಿದ್ದು ಯಾರು, ರಕ್ಷಣೆ ಮಾಡಿದ್ದು ಯಾರು ಅಂದರೆ ಕೃಷ್ಣ. ಅಲ್ಲೂ ನೋಡಬೇಕಲ್ಲ, ಪಾಂಡವರು ಹೇಗೆ ಐದು ಜನ ಕೃಷ್ಣ ಭಕ್ತರು, ಹಾಗೆ ದ್ರೌಪದಿ ದೇವಿ ತಾಯಿ ಆಕೆಯೂ ಮಹಾ ಕೃಷ್ಣ ಭಕ್ತೆ. ಹೇಳ್ತಾರೆ ದುಶ್ಯಾಸನ ವಸ್ತ್ರಗಳನ್ನ ಸೆಳೆಯುತ್ತಾ ಇದ್ರೆ ದ್ರೌಪದಿ ದೇವಿ ಕೃಷ್ಣ ದ್ವಾರಕಾವಾಸಿ ಅಂತ ಕೂಗಿದ್ಲು, ಕೃಷ್ಣ ಅಕ್ಷಯ ವಸ್ತ್ರ ಪ್ರದಾನ ಮಾಡಿದ, ರಕ್ಷಣೆ ಮಾಡಿದ, ಇದು ಗೊತ್ತಿದ್ದ ಕಥೆ. ಅಲ್ಲಿ ದ್ರೌಪದಿ ದೇವಿ ಮಾನ ರಕ್ಷಣೆಗಾಗಿ ಕೃಷ್ಣನನ್ನ ಕರೆದ್ಲು ಅಂತ ಬರುತ್ತಲ್ಲ, ಅಲ್ಲಿ ಪ್ರಶ್ನೆ, ದ್ರೌಪದಿ ದೇವಿಗೆ ತನ್ನ ಮಾನ ರಕ್ಷಣೆ ಕೃಷ್ಣ ಮಾಡ್ತಾನೆ ಎಂಬುದು ಗೊತ್ತಿತ್ತೋ ಇಲ್ವೋ? ಯಾರಲ್ಲಿದ್ದದ್ದು? ಭಾರತೀ ದೇವಿಯೇ ಇದ್ದದ್ದು, ದೇವತೆಗಳೇ ಇದ್ರು. ಮಿಕ್ಕವರಿಗೆ ಒಂದು ವೇಳೆ ಎಚ್ಚರ ಹೋಗಿದ್ರು, ಭಾರತೀ ದೇವಿಗಂತೂ ಇದ್ದೇ ಇರುತ್ತಲ್ಲ, ಶ್ರೀಹರಿ ರಕ್ಷಣೆ ಮಾಡೇ ಮಾಡ್ತಾನೆ ಅಂತ. ಸ್ವಯಂ ಆಕೆಗೆ ತಾಕತ್ತಿತ್ತು, ದ್ರೌಪದಿ ದೇವಿಗೆ ಆ ದುಶ್ಯಾಸನನ್ನು ನೋಡಿದ ಕೂಡಲೇ ಉರಿದು ಬೀಳತಾ ಇದ್ದ, ಚಿಕ್ಕ ಏನು ಕಡ್ಡಿಯಂತೆ ಉರಿದು ಹೋಗ್ತಾ ಇದ್ದ. ಅಂತ ತಾಕತ್ತಿದ್ದಾಕೆ ಕೃಷ್ಣ ರಕ್ಷಣೆ ಮಾಡು ಅಂತ ಕೂಗಿ ಕರೆದದ್ಯಾಕೆ ಅಂತ ಪ್ರಶ್ನೆ ಬಂದರೆ ಅಲ್ಲಿ ಹೇಳ್ತಾರೆ, ಆ ಸಭೆಯಲ್ಲಿ ಯಾರು ಯಾರು ಸಜ್ಜನರು ಕೂತಿದ್ರಲ್ಲ, ಯಾರು ದ್ರೋಣ ಕೃಪ ಭೀಷ್ಮ ಮೊದಲಾದಂತಹ ಸಜ್ಜನರಿದ್ರಲ್ಲ, ಸ್ವಾಮಿ ನಮ್ಮ ಕೈ ಕಟ್ಟಿ ಹಾಕಿದ್ದೀಯ ಈ ದುಶ್ಯಾಸನ ಮೂಲಕ. ಪಾಂಡವರು ಕೂಡ ಕೈ ಕಟ್ಟಿಕೊಂಡು ಕೂತಿದ್ರು, ನೀನೇ ಕಟ್ಟಿ ಹಾಕಿದ್ದೀಯ. ಹೆಣ್ಣು ಒದ್ದಾಡತಾ ಇದ್ದಾಳೆ, ಉದ್ಧಾರ ಮಾಡು ಅಂತ ಅವರ ತಲೆಯಲ್ಲಿ ಬಂದಿದೆ. ಅಂದರೆ ಈಕೆಯನ್ನ ರಕ್ಷಣೆ ಮಾಡುವ ಗಂಡಂದ್ರು ಐದು ಜನ, ಇವರು ಮಾಡಬೇಕಾಗಿತ್ತು, ಇವರು ಸುಮ್ಮನೆ ಕೂತಿದ್ದಾರೆ, ಇನ್ನು ಯಾರು ಇಲ್ಲ, ನೀನೇ ಬಾ ಅಂತ ಮಿಕ್ಕವರ ತಲೆಯಲ್ಲಿ ಬಂದ್ರೆ ಅವರಿಗೆ, ದ್ರೌಪದಿ ದೇವಿಗೆ ಮೊದಲೇ ಗೊತ್ತು ಏನು ಕೃಷ್ಣ ಬಂದೇ ಬರ್ತಾನೆ, ಅದಕ್ಕಾಗಿ ಕೂಗಿ ಕರೀಬೇಕು ಅಂತ ಏನು ಆಕೆಯಲ್ಲಿಲ್ಲ. ಆಕೆ ಕರೆದದ್ಯಾಕೆ ದೇವರನ್ನ ಅಂದ್ರೆ, ಭಕ್ತರು ನಿನ್ನ ಭಕ್ತರಯ್ಯ, ಕೈ ಕಟ್ಟಿದಂತೆ ಆಗಿದೆ, ಇದು ನೋಡಲಾರದೆ ಹೋಗ್ತಾ ಇದ್ದಾರೆ, ಅವರ ದುಃಖ ಜಾಸ್ತಿ ಆಗ್ತಾ ಇದೆ, ದುಃಖ ಶಮನಕ್ಕಾಗಿ ಓಡಿಬಾ ಅಂತ ಕರೆದಷ್ಟೇ ಹೊರತು ನನ್ನನ್ನ ರಕ್ಷಣೆ ಮಾಡುವ ನಾಥರಿಲ್ಲ ಅಂತ ಕರೆದಿಲ್ಲ ಆಕೆ. ಸತ್ಯವಾದ ಮಾತಿದು, ನೀವೇನೋ ಬೇರೆ ಒಂದು ಬೇರೆ ಕಲರ್ ಹಾಕ್ತಾ ಇದ್ದೀರಿ ಅದಕ್ಕೆ. ಆಕೆ ಸೀರೆ ಸೆಳೆದದ್ದು ಸತ್ಯ, ಆಕೆ ಮಾನ ರಕ್ಷಣೆಗಾಗಿ ಕೂಡಿದ್ದು ಕೂಗಿದ್ದು ಸತ್ಯ ಅನ್ನೋದು ಸಾಮಾನ್ಯ ಹೆಣ್ಣು ಮಕ್ಕಳ ಮಾತಾಗ್ತಿತ್ತು, ದ್ರೌಪದಿ ದೇವಿಯ ಮಾತಲ್ಲದು. ಅಂಥ ಅಪರೂಪದ ಹೆಣ್ಣಾಕೆ, ಕೃಷ್ಣನ ಅಪರೂಪದ ಚಿಂತನೆ ಮಾಡುವ ಭಾರತೀ ದೇವಿಯ ಸನ್ನಿಧಾನ ಆಕೆಯಲ್ಲಿ ಕೂತಿತ್ತು.
ಭಾರತೀ ದೇವಿಯ ಸನ್ನಿಧಾನ ಇದ್ರೆ ಆ ಹೆಣ್ಣಿನ ಲಕ್ಷಣ ಏನು? ಶ್ರೀಹರಿ ಸರಾರಕ್ಷಕ ಅಂಬೋದೇ ಯಾವಾಗಿದ್ದೇ ಇರುತ್ತೆ. ದುಶ್ಯಾಸನ ಒಂದು ಗೊಂಬೆ, ಅವನಲ್ಲಿ ನಿಂತು ಈ ಕಾರ್ಯ ಮಾಡಿಸ್ತಾ ಇರೋದು ಹರಿಯೇ ಎಂಬ ಎಚ್ಚರವೂ ಆಕೆಗಿತ್ತಲ್ಲ. ಅಂತಹ ಕಾಲಕ್ಕೆ ಕೂಗುವುದರಲ್ಲಿ ಏನು ಅರ್ಥ? ಇದು ನಮ್ಗಿನ್ನ ಅರ್ಥ ಆಗಲ್ಲ. ಇನ್ನೊಂದು ಕಡೆ ಹೋಗೋಣ, ಅವಾಗ ಅರ್ಥ ಆಗ್ಬಿಡುತ್ತೆ. ಇಲ್ಲಿ ಪ್ರಹ್ಲಾದರಾದರ ಸುಳಾದಿ ಬರುತ್ತಲ್ಲ, ವಿಜಯರಾಯರು ಮಾಡಿದ್ದು, ಅದ್ರ ಹೇಳ್ತಾರೆ ರಾಕ್ಷಸ ನೆಗೆದು ಒಗೆದು ಸಾವು ಬಗೆದು ಕೊಲ್ಲುತ್ತಿರಲು ನಾನಾ ರೀತಿ ತೊಂದರೆ ಕೊಡುವಾಗ ಹೇ ಜಗದವಲ್ಲಭನೇ ಸುಗುಣಾಕರಣೇ ಅಂತ ಮಗು ಮಿಗೆ ಕೂಗುತ್ತಿರಲು ಹೇ ಕೃಷ್ಣ ಬಾರೋ ಬಾರೋ ರಕ್ಷಣೆ ಮಾಡು ಅಂತ ಆ ನರಸಿಂಹನನ್ನ ಪ್ರಹ್ಲಾದರಾದರು ಕೂಗಿ ಕರೆದರು. ಅದಕ್ಕೆ ನರಸಿಂಹ ಬಂದ. ಅವಾಗ ಸಾಮಾನ್ಯ ನಮ್ಮ ತಲೆ ಬರೋದೇನು, ಅಪ್ಪ ಕೊಟ್ಟ ಕಾಟ ತಡೀಲಾರದೆ ಪ್ರಹ್ಲಾದ ನರಸಿಂಹನನ್ನ ಕೂಗಿ ಕರೆದ. ಚೆನ್ನಾಗಿ ಶಬ್ದ ಇದೆ, ಬಡಿತಾ ಇದ್ರೆ ಕೂಗಿ ಕರೆದರೆ ನರಸಿಂಹ ಬಂದ ಅಂತ. ಹಾಗೆ ಹೋಗ್ಬಿಟ್ರೆ ಹಾಗೆ ಇರುತ್ತೆ. ಚೂರು ನೋಡಿ, ಇದೇ ಅಪ್ಪ ಭಾಗವತದಲ್ಲಿ ಬರುತ್ತೆ, ಎಲ್ಲಾ ರೀತಿಯಲ್ಲಿ ತೊಂದರೆ ಕೊಟ್ಟ. ಎಷ್ಟು ಕೊಟ್ಟ? ವಿಷ ಕುಡಿಸಿದ, ಮುಳ್ಳುಗಳು ಕಬ್ಬಿಣದ ಮುಳ್ಳುಗಳೆಲ್ಲ ಹಾಸಿಗೆಯಂತೆ ಚೆನ್ನಾಗಿ ಇಟ್ಟು ಆ ಮುಳ್ಳುಗಳಿಗೆಲ್ಲ ವಿಷ ಬೆರೆಸಿ ಅದರ ಮೇಲೆ ಮಗುವನ್ನ ಮಲಗಿಸಿ ಮೇಲೆ ಆನೆಯಿಂದ ತುಳಿಸಿದ. ಬೇಕಾ ಟ್ರೈ ಮಾಡಿ ಮಲ್ಕೊಂಡು, ಹೆದರಿಕೆ ಆಗುತ್ತೆ. ಇಂಥ ಏನಾದ್ರೂ ಕೂಡ ಪ್ರಹ್ಲಾದರಾದರಿಗೆ ಏನೂ ಆಗ್ಲಿಲ್ಲ, ಖುಷಿಯಿಂದಿದ್ರು. ಅವಾಗ ಹೇಳ್ತಾರೆ, ಅಪ್ಪ ಕೊಟ್ಟ ಕಾಟಕ್ಕೆ ಏನೂ ಆಗ್ಲಿಲ್ಲ, ಮತ್ತೆ ನರಸಿಂಹನನ್ನ ಕಾಟ ತಡ್ಕೊಳ್ಳಾರದೆ. ಕಾಟ ತಡ್ಕೊಳ್ಳಾರದೆ ಇರುವುದು ಯಾರಿಗೆ ಬರುತ್ತೆ? ಆ ಕಾಟ ಕೊಟ್ಟಾಗ ದುಃಖ ಆಗ್ತಾ ಇದ್ದಿದ್ರೆ, ದುಃಖ ಆಗ್ತಾ ಇದ್ದಿದ್ರೆ ಅವಾಗ ತಡ್ಕೊಳ್ಳಾರದೆ ಇದ್ದೇನಯ್ಯ ಬಾ ಅಂತ ಕರಿಬೇಕು. ಮತ್ತೆ ಅಲ್ಲಿ ಮಗುವಿಗೆ ಏನೂ ಆಗ್ಲಿಲ್ಲ, ಏನೂ ಮಾಡಲಾರದೆ ಅಯ್ಯೋ ಏನು ಮಾಡ್ಲಿಕ್ಕಾಗಿಲ್ಲ ಅಂತ ದುಃಖಪಟ್ಟ. ಯಾರು ಹಿರಣ್ಯಕಶಿಪು ಅಂತ ಬರುತ್ತೆ. ಮತ್ತೆ ಪ್ರಹ್ಲಾದ ಕೂಗಿ ಕರೆದ ಅಂದ್ರೆ ಅರ್ಥ ಏನು? ಅಯ್ಯ ಈ ವ್ಯಕ್ತಿ ನನಗೆ ಕಾಟ ಕೊಡ್ಲಿಕ್ಕೆ ತುಂಬಾ ಅವಸ್ಥೆ ಪಡ್ತಾ ಇದ್ದಾನೆ, ಅದರಲ್ಲಿ ಜಯ ಇದ್ದಾನೆ. ಚೆನ್ನಾಗಿ ಹೇಳ್ತಾನೆ ಪ್ರಹ್ಲಾದ, ಸ್ವಾಮಿ ನಿನಗೂ ದ್ರೋಹ ಮಾಡಿದ, ನಿನ್ನ ಭಕ್ತ ನನಗೂ ದ್ರೋಹ ಮಾಡಿದ ಈ ಅಪ್ಪ ಅಂತ ಕೊನೆಗೆ ಹೇಳ್ತಾನೆ. ಅಂದ್ರೆ ನನಗೆ ದ್ರೋಹ ಮಾಡಲಿಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದಾನೆ, ಒಳಗೆ ಜಯ ಇದ್ದಾನೆ. ನನಗೆ ದ್ರೋಹ ಕೊಟ್ಟದ್ದು ತುಂಬಾ, ನನ್ನ ಕಾಟ ಕೊಟ್ಟದ್ದು ತುಂಬಾ ಆಯಿತು, ಪಾಪ ಜಾಸ್ತಿ ಆಗ್ತಾ ಇದೆ, ಅವ್ರಿಗೆ ತೊಂದರೆ ಆಗತ್ತೆ, ಅದರಿಂದ ಬೇಗ ಬಂದು ಇವನನ್ನ ಕೊಂದು ಒಳಗಿರುವ ಜಯನನ್ನ ಬಿಡಿಸಯ್ಯ ಅಂತ ಕೂಗಿದ್ದಷ್ಟೇ ಹೊರತು ನನಗೆ ತೊಂದರೆ ಆಗ್ತಾ ಇದೆ ಅಂತ ಕೂಗಿದ್ದಲ್ಲ ಪ್ರಹ್ಲಾದ. ಹೌದು ಅಲ್ವೋ? ಪ್ರಾಕ್ಟಿಕಲ್ಲಿ ನೋಡಿ, ಪ್ರತ್ಯಕ್ಷ ವಿರೋಧ ಬರುತ್ತೆ. ಆ ನೋವಿಗೆ ತಡೆಯಲಾರದೆ ಒದರಿದ ಅಂದ್ರೆ ನೋವಾಯಿತು ಅಂತ, ನೋವೇ ಇಲ್ಲದೆ ಇದ್ದ ಅಂತ ಭಾಗವತದಲ್ಲಿ ಬಂದ್ರೆ ಮತ್ತೆ ನೋವೆಲ್ಲಿಂದ ಬಂತು? ನೋವಿಲ್ಲದ ವ್ಯಕ್ತಿ ಒದರಿದ ಅಂದ್ರೆ ಯಾವುದೋ ಬೇರೆ ಕಾರಣ ಇದೆ ಅಂತರ್ಥ. ಹಾಗೆ ಶ್ರೀಹರಿ ಸರ್ವತ್ರ ರಕ್ಷಕನಾಗಿದ್ದಾನೆ ಎಂಬ ಚಿಂತನೆ ಇರುವ ಭಾರತೀ ದೇವಿ ಕೃಷ್ಣ ಬಾ ಅಂತ ಕರೆದರೆ ಸಭೆಯಲ್ಲಿದ್ದ ಸಜ್ಜನರ ಮನಸ್ಸು ಸಂತೋಷ ಕೊಳ್ಳಿಕ್ಕೆ ಬಾರಯ್ಯ ಬೇಗ ಅಂತ ಕರೆದಾಕೆ. ಅಂಥ ಪಾಂಡವರ ಪತ್ನಿಯಾದ ಆಕೆಯನ್ನ ರಕ್ಷಣೆ ಮಾಡಲಿಕ್ಕೆ, ರಕ್ಷಣೆ ಮಾಡಲಿಕ್ಕೆ ಅಂದರೆ ಈ ಸುತ್ತಿದ್ದ ಸಜ್ಜನರು ದುಃಖ ಪಡ್ತಾ ಇದ್ರೆ ಆಕೆಗೆ ದುಃಖ ಆಗ್ತಾ ಇದೆ. ಅವರ ದುಃಖ ನೋಡಿ, ಅವರ ದುಃಖ ಈಕೆ ದುಃಖ ಶಮನ ಮಾಡಲಿಕ್ಕೆ ಬಂದಿದ್ದೀಯಾ ಸಭೆಯಲ್ಲಿ ಸಜ್ಜನರನ್ನ ರಕ್ಷಣೆ ಮಾಡಲಿಕ್ಕೆ? ಎಂಥ ಪಾಪ ಆಗ್ತಾ ಇದೆ, ಏನು ಸುಮ್ಮನೆ ಕೂತಿದ್ರು ಕೂಡ ದ್ರೌಪದಿ ದೇವಿಗೆ ಅವಮಾನ ಆಗ್ತಾ ಇದ್ರೆ ಅದರ ಶೇರ್ ಎಲ್ಲ ಕೂತಿದ್ದವರಿಗೆ ಹೋಗ್ತಾ ಇದೆ. ಯಾರು ಸಜ್ಜನರಾದ ಭೀಷ್ಮ ಕೃಪಾದಿಗಳು ಎಲ್ಲರಿಗೂ ಹೋಗ್ತಾ ಇದೆ. ಆ ಹೆಣ್ಣಿಗೆ ಅವಮಾನ ಆಗ್ತಾರೆ ಸುಮ್ಮನೆ ಕೂತದ್ದಕ್ಕೆ, ಆ ಪಾಪದಿಂದ ಅವರನ್ನ ತಪ್ಪಿಸಯ್ಯ ಅಂತ ಕೇಳಿದ್ದಾಕೆ. ಅದಕ್ಕೆ ಸ್ವಾಮಿ ರಕ್ಷಣೆ ಮಾಡಲಿಕ್ಕೆ ಬಂದ. ಅಸತ್ಸಭಾಯ ಇನ್ನ ವನವಾಸ ಪುಚ್ಛದ, ಏನು ಹೇಳ್ತಾರೆ ವನವಾಸದಲ್ಲಿ ಎಷ್ಟು ಕಷ್ಟಗಳು. ಒಂದ ಎರಡ ದುರ್ವಾಸರನ್ನ ಕೇಳಿಕೊಂಡ. ಯಾರು
ದುರ್ಯೋಧನ ಅವ್ರ ಪಾಡಿಗೆ ಅವರಿದ್ರು, ಚೆನ್ನಾಗೇ ಇದ್ರು, ಮನೆಯಲ್ಲಿ ಹೇಗಿರ್ಬೇಕು ಕಾಡಲ್ಲೂ ಹಾಗೆ ಚೆನ್ನಾಗಿದ್ರು. ದೇವರೆಲ್ಲ ಫೆಸಿಲಿಟಿ ಕೊಟ್ಟಿದ್ದ. ಏನ್ ಕೊಟ್ಟಿದ್ದ ಅಂದ್ರೆ ಕಷ್ಟ ಏನು ಕಡಿಮೆ ಕೊಡಲಿಲ್ಲ, ತನ್ನ ಚಿಂತನೆ ಕೊಟ್ಟಿದ್ದ. ಅವರು ಸುತ್ತು ಇರುವ ಋಷಿಮುನಿಗಳೆಲ್ಲ ಸೇರಿಕೊಂಡು ಭಗವಂತನ ಚಿಂತನೆಯಲ್ಲಿ ಹಸುವೆ ನೀರಡಿಕೆ ಮರೆತು ಹೋಗಿದ್ರು. ತಕ್ಕಂತೆ ಎಲ್ಲ ಕೊಟ್ಟಿದ್ದ ಭಗವಂತ. ಅಂತವರ ಹತ್ರ ದುರ್ವಾಸರನ್ನು ಹೋಗಿ ಪರೀಕ್ಷೆ ಮಾಡಿ. ಅವರು ಬಂದ್ರು, ನಾವೆಲ್ಲ ಬರ್ತಾ ಇದ್ದೇವೆ ಊಟಕ್ಕೆ ಸಿದ್ಧ ಆಗ್ಲಿ. ಏನು ದುರ್ವಾಸದ ಪರಿಚಯ ಇದೆಯಾ? ಒಬ್ರು ಸುತ್ತು ನಾಲ್ಕಿನ ಸ್ವಾಮಿ ಬರ್ತಾರಲ್ಲ, ಒಂದು ಹತ್ತಿರ ಶಿಷ್ಯ ಆಗಲ್ಲ. ಸಾವಿರ ಸಾವಿರ ಜನ ಶಿಷ್ಯಂದರು ಎಲ್ಲಾರನ್ನ ಕರ್ಕೊಂಡು ಬಂದಿದ್ದಾರೆ, ಯುದ್ಧಕ್ಕಿದ್ದಾಗ ಬಂದಿದ್ದಾರೆ. ಬಂದು ಊಟಕ್ಕೆ ಆಗ್ಲಿ ಸ್ನಾನ ಮಾಡಿ ಬರ್ತೀವಿ ಅಂದರು. ಎಲ್ಲಿಂದ ಹಾಕ್ಬೇಕು ಆ ಕಾಡಿನಲ್ಲಿ, ಯಾವ ಸ್ಟೋರಿಂದ ತರಬೇಕು ಅಲ್ರಿ? ಅವಾಗ ಕೃಷ್ಣನ ಪ್ರಾರ್ಥನೆ ಮಾಡುತ್ತಾಳೆ ಯಾರು, ದ್ರೌಪದಿ ದೇವಿ. ಹೇ ಸ್ವಾಮಿ, ಆ ಸ್ತೋತ್ರವೇ ಭಾರತದಲ್ಲಿ ಬರುತ್ತೆ, ಬಹಳ ಚೆನ್ನಾಗಿದೆ. ಹೇ ಸ್ವಾಮಿ, ನೀನಲ್ಲದೆ ಜಗತ್ತಿಗೆ ಅನ್ನ ಕೊಡುವುದು ಯಾರಯ್ಯ? ದೂರ್ವಾಸರ ಮೂಲಕ ಅವರನ್ನ ನೀನು ಕರಕೊಂಡು ಬಂದದ್ದು ನೀನೇ, ರಕ್ಷಣೆ ಮಾಡುವುದು ನೀನೇ ಹರಿ ಅಂತ ಕೈ ಮುಗಿದಾಗ, ಅಕ್ಷಯ ಪಾತ್ರೆಯಿಂದ ಅಕ್ಷಯ ಅನ್ನವನ್ನ ಸೃಷ್ಟಿ ಮಾಡಿದ ಸ್ವಾಮಿ ಅವರನ್ನ ರಕ್ಷಣೆ ಮಾಡಿದ. ವನವಾಸದಲ್ಲಿ ಅನೇಕ ಗಂಧರ್ವರಿಂದ ರಕ್ಷಣೆ ಮಾಡಿದ, ಹಾಗೆ ಅವರ ಕೈಗೆ ಸಿಕ್ಕಿಕೊಂಡ ದುರ್ಯೋಧನಾದಿಗಳನ್ನ ಇವರ ಮೂಲಕ ರಕ್ಷಣೆ ಮಾಡಿಸಿದ, ಹಾಗೆ ಇವರನ್ನ ಭಗವಂತನ ಚಿಂತನೆ ಕೊಟ್ಟು ರಕ್ಷಣೆ ಮಾಡಿದ. ವನವಾಸ ಪೃಚ್ಛತಃ. ನಂತರ ಮೃಧೇ ಮೃಧೇ ಅನೇಕ ಮಹಾರಥಸ್ತ್ರತಃ. ಅಲ್ಲಿ ನೋಡಿ, ದುರ್ಯೋಧನನಿಗೆ ಅಂದ್ರೆ ಒಬ್ಬರಿಗೆ ಕಾಟ ಕೊಡಬೇಕಾದ್ರೆ ಎಷ್ಟೆಲ್ಲ ರೀತಿ ಕಾಟ ಕೊಡ್ಲಿಕ್ಕಾಗುವಂತೋ ಅಷ್ಟೆಲ್ಲ ಟ್ರೈ ಮಾಡ್ತಾರೆ. ಪಾಪ, ಬೇಕಾದ್ರೆ ಕ್ಲಾಸ್ ತಗೊಳ್ಲಿಕ್ಕೆ ಅವನ ಹೋಗ್ಬೋದು. ಮೆಂಟಲ್ಲಿ ಫಿಸಿಕಲ್ಲಿ ಎಲ್ಲ ಟಾರ್ಚರ್ ಕೊಡ್ಬೇಕಾ ಅವನೇ? ಅಲ್ಲಿಗೆ ಹೋದ, ನಾನಾ ತೊಂದರೆ ಕೊಡ್ತಾ ಇದ್ದಾನೆ. ಕಾಡಿಗೆ ಅಟ್ಟಿದ, ಎಲ್ಲ ತಗೊಂಡ, ಕಾಡಿಗಟ್ಟಿದ. ಅಲ್ಲಿಗೆ ಹೋದ ಮೇಲೆ ತಾನು ತನ್ನ ಎಲ್ಲರಿಂದ ಕೂಡಿಕೊಂಡು ಅವರೆಲ್ಲಿದ್ದಾರೋ ಅಲ್ಲೇ ಪಕ್ಕದಲ್ಲಿ ಡೇರೆ ಹಾಕೊಂಡು ಕೂತು ನಾನಾ ಭೋಗ ಪಡ್ತಾ, ನಾನಿಷ್ಟಿದ್ದೇನೆ ನೀವೇನಿಲ್ಲ ನೋಡಿಸ್ಲಿಕ್ಕೆ ಮಾಡ್ತಾ ಇದ್ರು. ಅವರು ಅವರು ಪಾಡಿಗೆ ಅವರಿದ್ರು, ಅವರೇನು ಮಾಡುತ್ತಾ ಇದ್ರು ನೋಡುತ್ತಾ ಇದ್ರು. ಅವಾಗ ಹೇಳ್ತಾಳೆ ಯಾರು, ಕುಂತಿದೇವಿ, ಸ್ವಾಮಿ ಸಾಮಾನ್ಯ ಜನರಾಗಿದ್ದಿದ್ರೆ ಅವನು ತೋರಿದ ವೈಭವಕ್ಕೆ ಅಯ್ಯೋ ನಮಗೂ ಇರಬೇಕಾಗಿತ್ತು, ಇವನೆಲ್ಲ ಹೀಗ್ ಮಾಡಿದ್ದು ಅಂತ ಕುದ್ದು 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 ಹೋಗ್ತಾ ಇದ್ರು. ನೀನೇ ನಮ್ಮಲ್ಲಿ ನಿಂತು ಹರೇ ಆ ಭೋಗ ಬಿಡಿಸಿ ಯೋಗಿಗಳ ಸಂಗ ಕೊಟ್ಟು ನಿನ್ನ ಚಿಂತನೆ ಕೊಟ್ಟಿದ್ದೀಯಾ ಎಂದು ನಾವು ಸಂತೋಷ ಪಟ್ಟು, ಆ ಸಂತೋಷ ಪಡಲಿಕ್ಕೆ ಕಾರಣ ನೀನಯ್ಯ, ಒಳಗಿದ್ದು ಜ್ಞಾನ ಕೊಟ್ಟೀಯ, ಒಳಗಿರುವ ಬಿಂಬಮೂರ್ತಿಯನ್ನು ಸ್ತೋತ್ರ ಮಾಡುತ್ತಾ ಇದ್ದಾಳೆ. ನೀನು ಜ್ಞಾನ ಕೊಡದಿದ್ರೆ ನಾವು ಕುದ್ದು ಕುದ್ದು ಹೋಗ್ತಾ ಇದ್ವು, ನಮ್ಮನ್ನು ಉದ್ಧಾರ ಮಾಡಿದ್ದು ನೀನೇ ಹರಿಯೇ. ವನವಾಸ ಪೃಚ್ಛತಃ. ಇನ್ನ ಕೊನೆಗೆ ಯುದ್ಧ ಮುಗೀತು. ಮುಗಿದ ಮೇಲೆ ಅರ್ಜುನ ಹೇಳುತ್ತಾನೆ, ಕೃಷ್ಣ ಹಿಡಿಯೋಣವಾ? ಕೃಷ್ಣ ಅಂತ ಹಿಡಿಯ. ಯಾಕೆ ಕೃಷ್ಣನ ಇಳಿ ಅಂತ ಯಾಕೆ ಹೇಳಿದ ಅರ್ಜುನ? ಜೋರು ಕೊನೆಗೆ ಏನದು ಅಂದ್ರೆ, ಈ ಕಾರ್ ಹೋಗುವಾಗ ಒಳಗೆ ಕೂತಿದ್ದವರನ್ನ ಡ್ರೈವರು ಮೊದಲು ಇಳಿದು ಅವರು ತೆಗೆಯಬೇಕು, ತೆಗೆದು ಇಳಿಯಿರಿ ಅಂತ ಇಳಿಯುತ್ತಾರೆ. ಅದಕ್ಕೆ ಹೇಳಿದ, ನೀನ್ ಡ್ರೈವರು, ನೀನೇ ಡೋರ್ ತೆಗಿಬೇಕಲ್ಲ. ಆದರೆ ಅರ್ಜುನನಿಗಿತ್ತು ಮಹಾನುಭಾವ ಅಂತ ಎಚ್ಚರ ಇತ್ತು, ಸಲಿಗೆ ಇತ್ತು. ಸಲಿಗೆ ಎಷ್ಟಿತ್ತು ಅಂದ್ರೆ, ನೀನೇ ತೆಗಿ ಕೃಷ್ಣ ಅಂದ. ಏ ನೀನೇ ಇಳಿ. ಇಬ್ಬರು ಸಲಿಗೆಯಿಂದ ಒಬ್ಬರ ಮೇಲೊಬ್ಬರು, ಅವರು ಒಬ್ಬರ ಮೇಲೊಬ್ಬರು ಹಾಸ್ಯ ಮಾಡಿಕೊಂಡದ್ದೆಲ್ಲ ಭಾರತದಲ್ಲಿ ಬರುತ್ತೆ. ಎಷ್ಟು ಸಲಿಗೆ ಇದ್ದಿದ್ರು ಅಂತ. ಏ ನಾನು ಇಳಿಯಲ್ಲ, ನೀನೇ ತೆಗಿಬೇಕು. ಕೊನೆಗೆ ಸಿಟ್ಟಿಂದ, ಇಳಿತೇ ಇಲ್ಲ ಇಳಿ ಆಯ್ತಪ್ಪ ಬೆಕ್ಕೇನಂತೆ ಹೇಳದ ಅರ್ಜುನ. ಸಲಿಗೆ ಸ್ವಲ್ಪವರೆಗೆ, ಸಿಟ್ಟಾದ್ರೆ ಸಲಿಗೆ ಹೋಯಿತು. ಹೇಳಿದ, ಯಾಕಪ್ಪ ಹಾಗೆ ನೋಡಿಸ್ತೇನೆ. ತಾನು ಇಳದ, ಇಳಿದ ಗುಳ್ಳೆ ಮೇಲಿನವರು ಹಾರಿದರು ಹನುಮಂತ. ಹಾರಿದ ಕೂಡಲೇ ಏನಾಯಿತು? ಹನುಮಂತ ಹಾರಿದ, ಕೃಷ್ಣ ಇಳದ. ಏಕಕಾಲದಲ್ಲಿ ಇಳಿದ ಕೂಡಲೇ ರಥ ಭಗ್ ಅಂತ ಉರಿಯಿತು. ನೋಡ್ತಾನೆ, ಏನಿದು ಹೀಗಾಯಿತು? ಏನಿಲ್ಲ, ನೀನು ಯುದ್ಧದಲ್ಲಿ ಅದನ್ನು ಕೊಂದೆ ಕೊಂದೆ ಎಂದು ಸಂತೋಷ ಪಡ್ತಾ ಇದೆಯಲ್ಲ, ಅವರೆಲ್ಲ ಬಿಟ್ಟ ಅಸ್ತ್ರಗಳು ಹಾಗೇ ಕಾದುಕೊಂಡಿದ್ವು. ನಾನು ಪ್ರಾಣ ಇಬ್ಬರಿದ್ದದ್ದಕ್ಕೆ ನಾವಿಬ್ರೆ ಇಲ್ಲದಿದ್ರೆ ಇದೇ ನಿನ್ನ ಸ್ಥಿತಿ, ಆಗಲೇ ವೈಕುಂಠ ಆಗೋಬಿಡ್ತಾ ಇತ್ತು ನಿಂದು. ಎಲ್ಲರೂ ಲಡ್ಡು ತಿಂದು ಹೋಗ್ತಾ ಇದ್ರು ವೈಕುಂಠದಲ್ಲಿ. ನೀನು ಬದುಕಿದ್ದೀಯ ಅಂದ್ರೆ ನಮ್ಮಿಂದ. ನೀನೇನು ಇವಾಗ ಹೇಳು, ನೀನ ಬಂದದ್ದು, ನೀ ಬದುಕಿದ್ದೆ ನಮ್ಮಿಂದ. ಯುದ್ಧ ಮಾಡದೆ ಮೇಲೆ ಕೂತವರು, ಯುದ್ಧ ಮಾಡದೆ ರಸ ನಡೆಸಿದವರು ಇಬ್ಬರು ಇದ್ದೀವಲ್ಲ, ಅದರಿಂದ ನೀನು ಯುದ್ಧ ಮಾಡಿದ್ದೀಯ, ಸಾಯದೆ ಬದುಕಿದ್ದೀಯ. ಹಾಗೆ ಎಲ್ಲರನ್ನ ರಕ್ಷಣೆ ಮಾಡಿದ್ದು ಕೃಷ್ಣನೇ. ಇಡೀ ಪಾಂಡವರು ಯುದ್ಧ ಮಾಡುತ್ತಾ ಇದ್ರೆ ತನ್ನ ಕೃಪಾ ಕಟಾಕ್ಷದಿಂದ ಅವರನ್ನ ರಕ್ಷಣೆ ಮಾಡಿದ. ನೀನಲ್ಲದೆ ನಮ್ಮನ್ನ ರಕ್ಷಣೆ ಮಾಡಿದ್ದು ಯಾರಯ್ಯ? ತ್ವಯೈವ ನಾಚೇನ. ಕೊನೆಗೆ ಹೇಳಿದ್ರು ಯುದ್ಧ ಮುಗಿದಲ್ಲಯ್ಯ ಅಂದ್ರೆ ದ್ರೌಣ್ಯಸ್ತ್ರ ತಶ್ಚ. ಇನ್ನು ಕೊನೆ ಆಯ್ತಲ್ಲಪ್ಪ ಮುಗಿತಲ್ಲ ಅಂದ್ರೆ ಅಶ್ವತ್ಥಾಮಾಚಾರ ಮೂಲಕ ಅಸ್ತ್ರ ಬಿಡಿಸಿದ್ಯ ಮಹಾರಾಯ ಬ್ರಹ್ಮಾಸ್ತ್ರ. ಅದು ಬಂತಲ್ಲ ಅಂದ್ರೆ ಅದರಿಂದಲೂ ರಕ್ಷಣೆ ಮಾಡಿ ಕೊನೆಗೆ ಪರೀಕ್ಷಿತನನ್ನ ವಿಶೇಷವಾಗಿ ರಕ್ಷಣೆ ಮಾಡಿದ್ದು ನೀನಲ್ಲಯ್ಯ, ನೀನಲ್ಲದೆ ನಮ್ಮನ್ನ ರಕ್ಷಣೆ ಮಾಡಿದ್ಯ. ಅವಾಗ ನನಗನ್ಸುತ್ತೆ ನಮಗೂ ಕೃಷ್ಣ ರಕ್ಷಣೆ ಮಾಡಿ ಚೆನ್ನಾಗಿರುತ್ತಲ್ಲ ಅಂದ್ರೆ ಪರೀಕ್ಷಿನ್ ಮಹಾರಾಜ ಹೇಳ್ತಾನೆ, ನಮ್ಮನ್ನ ಮಾತ್ರ ಅಲ್ಲ ಇಡೀ ಜಗತ್ತಿನಲ್ಲಿರುವ ಎಲ್ಲರನ್ನೂ ರಕ್ಷಣೆ ಮಾಡುವ ಶ್ರೀಹರಿ ಕುರಿತು ಹೇಳಿ. ಆ ಶ್ರೀಹರಿಗೆ ನಾವು ಬೇರೆ ಯಾರು ಬೇರೆ ಅಂತಿಲ್ಲ, ಚಿಕ್ಕ ಪ್ರಾಣಿ ಇದ್ರೂ ರಕ್ಷಣೆ ಮಾಡುತ್ತಾನೆ ಸ್ವಾಮಿ, ಅಂಥ ಸ್ವಾಮಿಯನ್ನ ಕುರಿತು ಹೇಳಿ. ಹಾಗಾದ್ರೆ ಭಾಗವತ ನಾವು ಇಷ್ಟು ಹೊತ್ತು ಕೇಳಿದ್ದು ಯಾವುದು ಅಂದ್ರೆ ಅಂಥ ಮಹಾನುಭಾವರನ್ನ ರಕ್ಷಣೆ ಮಾಡಿದ ಹರಿ. ಹೇಗೆ ರಕ್ಷಣೆ ಮಾಡಿದ? ಹೊರಗಿಂದ ಒಂದು ರೂಪದಿಂದ ಬಂದು ರಕ್ಷಣೆ ಮಾಡಿದ, ವೇದವ್ಯಾಸರಾಗಿ ಕೃಷ್ಣನಾಗಿ ರಕ್ಷಣೆ ಮಾಡಿದ. ಅಷ್ಟೇ ಅಲ್ಲ, ಆ ಆರು ಜನರಲ್ಲಿ ಐದು ಜನ ಪಾಂಡವರು, ದ್ರೌಪದಿ ದೇವಿ ಮತ್ತು ಭಾರತೀ ದೇವಿ. ಯಾರು? ದ್ರೌಪದಿ ದೇವಿ ಮತ್ತು ಕುಂತಿದೇವಿ. ಈ ಎಲ್ಲರಲ್ಲೂ ಕೂಡ ಐದು ಎರಡು ಏಳು, ಈ ಏಳರಲ್ಲಿ ಅವರವರಲ್ಲಿ ಬಿಂಬಮೂರ್ತಿಯಾಗಿ ನಿಂತು ಸ್ವಾಮಿ ಮಾಡಿದ ಉಪಕಾರವೇ ದೊಡ್ಡದು. ಅವರಲ್ಲಿ ನಿಂತು ಶ್ರೀಹರಿಯ ನೆನಪನ್ನ ಶ್ರೀಹರಿಯೇ ಕೊಟ್ಟ. ಅವರ ಬಿಂಬಮೂರ್ತಿ ಅವರಿಗೆ ತನ್ನ ನೆನಪನ್ನ ಸದಾ ಕೊಟ್ಟ. ನೆನಪು ಕೊಟ್ಟು ಶ್ರೀಹರಿ ರಕ್ಷಣೆ ಮಾಡುತ್ತಾನೆ ಅಂತ ಸದಾ ಕೊಟ್ಟು ಕೊಟ್ಟು ರಕ್ಷಣೆ ಮಾಡಿದ. ಜ್ಞಾನ ಕೊಟ್ಟು ರಕ್ಷಣೆ ಮಾಡಿದ, ಶಕ್ತಿ ಕೊಟ್ಟು ರಕ್ಷಣೆ ಮಾಡಿದ, ಯುಕ್ತಿಗಳನ್ನು ಕೊಟ್ಟು ರಕ್ಷಣೆ ಮಾಡಿದ, ಸ್ಫೂರ್ತಿ ಕೊಟ್ಟು ರಕ್ಷಣೆ ಮಾಡಿದ, ಸಂತೋಷ ಕೊಟ್ಟು ರಕ್ಷಣೆ ಮಾಡಿದ. ಅಂಥ ರಕ್ಷಣೆ ಮಾಡಿದ ತಮ್ಮ ಬಿಂಬಮೂರ್ತಿಯ ಉಪಕಾರವನ್ನ ಮರೆಯಲಾರದೆ ಕೈ ಮುಗಿತಾ ಇದ್ದಾರೆ. ಹೌದು, ಆ ಬಿಂಬಮೂರ್ತಿಯೇ ಅವರಿಗೆ ಕಾಲ ಕಾಲದಲ್ಲಿ ಜ್ಞಾನ, ಭಕ್ತಿ, ವೈರಾಗ್ಯ, ಸಂಪತ್ತು ಎಲ್ಲ ಕೊಟ್ಟು ತನ್ನ ನೆನಪನ್ನು ಕೊಟ್ಟ ಆ ಬಿಂಬಮೂರ್ತಿಯೇ ನಮ್ಮಲ್ಲಿದ್ದಾನೆ. ದಿ ಸೇಮ್ ಪರ್ಸನ್. ಭೀಮಸೇನಲ್ಲಿದ್ದ ಆ ಕೃಷ್ಣನೇ, ಅರ್ಜುನನಲ್ಲಿ, ದ್ರೌಪದಿಯಲ್ಲಿ, ಕುಂತಿದೇವಿಯಲ್ಲಿ ಇದ್ದು ಜ್ಞಾನ ಕೊಟ್ಟು ರಕ್ಷಣೆ ಮಾಡಿದ ಸ್ವಾಮಿಯೇ ನಮ್ಮಲ್ಲೇ ಇದ್ದಾನೆ. ದಿ ಸೇಮ್, ಮತ್ತು ಚೂರು ವ್ಯತ್ಯಾಸ ಇಲ್ಲ, ಅವನೇ ಇದ್ದಾನೆ. ದಿ ಸೇಮ್ ಓಲ್ಡ್ ಏನ್ಷಿಯಂಟ್ ಕೃಷ್ಣ ಇಲ್ಲಿದ್ದಾನೆ. ಬಟ್ ಈ ಸೈಲೆಂಟ್, ಜ್ಞಾನ ಕೊಡ್ತಾ ಇಲ್ಲ, ಏನು ಕೊಡ್ತಾ ಇಲ್ಲ, ತಿರುಗ್ತಾ ಗುರುವಂತೆ ಮಾಡ್ತಾ ಇದ್ದಾನೆ. ಅವಾಗ ಪ್ರಶ್ನೆ, ಸ್ವಾಮಿ ನೀನೇ ಪಾಂಡವರನ್ನ ರಕ್ಷಣೆ ಮಾಡಿದ್ದು, ಮತ್ತೆ ನಮ್ಮನ್ಯಾಕೆ ಜ್ಞಾನ ಕೊಟ್ಟು ರಕ್ಷಣೆ ಮಾಡುತ್ತಾ ಇಲ್ಲ? ಕೊನೆಗೇನು ಕೇಳ್ತಾನೆ, ಕೇಳು ಕೊಡ್ತೇನೆ. ಏನಂತ? ಪಾಂಡವರಿಗೆ ಅವರೊಳಗಿದ್ದು ಜ್ಞಾನ ಕೊಟ್ಟು ರಕ್ಷಣೆ ಮಾಡಿದ ಹರಿಯೇ ನೀನೇ ನನ್ನೊಳಗೂ ಇದ್ದೀಯ, ನನಗೂ ಕೊಟ್ಟು ರಕ್ಷಣೆ ಮಾಡು ಅಂತ ತಿಳ್ಕೊಂಡು ಕೇಳು ಕೊಡ್ತೇನೆ ಅಂದ. ಆಯ್ತು ಸ್ವಾಮಿ ಅಂದ್ರೆ ಕೊಡುತ್ತಾನೆ. ಅದಷ್ಟಾಗಿ ಭಾಗವತ ಕೇಳಬೇಕು. ನಮಗೆಲ್ಲಿ ಸಾಮಾನ್ಯ ಹೋಗ್ಬಿಡುತ್ತೆ? ಪಾಂಡವರಿದ್ರು, ಅವ್ರು ಕೇಳ್ಕೊಂಡ್ರು, ದೇವ್ರು ಕೊಟ್ಟರು, ಗೋವಿಂದ, ಅಲ್ಲಿಗೆ ಕಥೆ ಕ್ಲೋಸ್. ಅವನೇ ನಮ್ಮೊಳಗಿದ್ದಾನೆ ಅಂತ ನಾವು ತಿಳಿದು ಅವನನ್ನ ಕೇಳಿದರೆ ಅದೇ ನಮಗೂ ನಮ್ಮ ಯೋಗ್ಯತೆಗೆ ತಕ್ಕಂತೆ ಕೊಡತಾನೆ ಎಂಬ ಪಾರ್ಟ್ ಬ್ಲ್ಯಾಂಕ್ ಆಗಿತ್ತು. ಆ ಬ್ಲ್ಯಾಂಕ್ ಆದ ಪಾರ್ಟೆ ಬಿಂಬನ ಚಿಂತನ. ಇವನೇ ಅವರಲ್ಲಿದ್ದು ಕೊಟ್ಟವ, ಅವನೇ ನಮಗೂ ಅದನ್ನು ಕೊಡಲಿ ಇಷ್ಟೇ. ಮಮಸ್ವಾಮಿ ಹರಿರ್ನಿತ್ಯಂ ಸರ್ವಸ್ವತಿರೇವಚ. ಈ ಒಂದು ಅರ್ಥ ಹೇಳಲಿಕ್ಕೆ ಹೊರಟದ್ದೇ ಇಡೀ ಭಾಗವತ. ಅದು ತಿಳ್ಕೊಂಡೇನಾಗುತ್ತೆ? ನಮ್ಮಲ್ಲಿ ಸ್ವಾಮಿ, ನಮ್ಮ ಕೃಷ್ಣ ಪಕ್ಕದಲ್ಲಿದ್ರೇನೆ ಧೈರ್ಯ ಇದ್ರೆ, ಒಳಗೆ ಕೂತಿದ್ರೆ ಧೈರ್ಯ ಇರಲ್ವಾ? ನಮ್ಮೊಳಗೆ ಇದ್ದಾನೆ. ಇದ್ರೂ ಕೂಡ ಅವನ ಎಚ್ಚರ ಇಲ್ಲದ್ದಕ್ಕೆ ನಮಗೆ ಭಯ. ಮಗುವಿಗೆ ತಾಯಿ ಪಕ್ಕದಲ್ಲಿದ್ರೆ ಭಯ ಇಲ್ಲ, ಅದೇ ತಾಯಿ ಮಗುವಿಗೆ ಕಾಣದೆ ಹಿಂದೆ ಇದ್ರೆ ತಾಯಿ ಇದ್ರೂ ಕೂಡ ಭಯ. ಹಾಗೆ ನಮಗೆ
ಒಳಗೆ ದೇವರಿದ್ರೂ ಕೂಡ ದೇವರ ಎಚ್ಚರವೇ ಇಲ್ಲ, ದೇವರಿದ್ದಾರೆ ಎಂಬ ಎಚ್ಚರ ಇಲ್ಲದ್ದಕ್ಕೆ ಭಯ. ಆ ಎಚ್ಚರ ಬಂದ್ರೆ ಭಯ ಹೋಗಿಬಿಡುತ್ತೆ. ಆ ಒಳಗಿರುವ ದೇವರ ಎಚ್ಚರ ಕೊಡಿಸೋದೇ ಭಾಗವತ. ಆ ಎಚ್ಚರ ಕೊಡಿಸುವ ರೀತಿಯಲ್ಲಿ ಭಾಗವತ ಕೇಳಿದರೆ, ಈ ಭಾಗವತ ಕೇಳಿದ್ದಕ್ಕೆ ನಮ್ಮಲ್ಲಿ ನನ್ನೊಳಗೆ ಸ್ವಾಮಿ ಇದ್ದಾನೆ ಎಂಬ ಎಚ್ಚರ ಮೂಡಿದರೆ ಸಾಕು, ಈ ಜೀವನ ಸಾರ್ಥಕ ಆಗಿಬಿಡುತ್ತೆ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣ.